ಅಧ್ಯಾಯ 87. ಶಿವನನ್ನು ಕಾಪಾಡಿದ್ದು. ಕೃಷ್ಣನ ಶ್ರೇಷ್ಠ ಭಕ್ತನಾಗಿ ಪರೀಕ್ಷಿತ್ ಮಹಾರಾಜನು ಯಾವಾಗಲೂ ಮುಕ್ತನಾಗಿದ್ದವನೇ. ಆದರೆ ಸ್ಪಷ್ಟ ಮಾಡಿಕೊಳ್ಳುವುದಕ್ಕಾಗಿ ಅವನು ಶುಕಮುನಿಗಳಿಗೆ ಹಲವಾರು ಪ್ರಶ್ನೆಗಳನ್ನು ಕೇಳಿದನು. ಹಿಂದಿನ ಅಧ್ಯಾಯದಲ್ಲಿ ಪರೀಕ್ಷಿತ್ ಮಹಾರಾಜನ ಪ್ರಶ್ನೆ, ವೇದಗಳ ಅಂತಿಮ ಗುರಿ ಯಾವುದು? ಶುಕಮುನಿಗಳು ಸುನಂದನಿಂದ ಹಿಡಿದು ನಾರಾಯಣ ಋಷಿ, ನಾರದ, ವ್ಯಾಸರು ಮತ್ತು ತಮ್ಮವರೆಗೂ ಗುರುಶಿಷ್ಯ ಪರಂಪರೆಯ ಅಧಿಕೃತ ವರ್ಣನೆಯನ್ನು ನೀಡಿ ವಿಷಯವನ್ನು ಸ್ಪಷ್ಟ ಮಾಡಿದರು. ಇದರ ನಿರ್ಣಯವೆಂದರೆ ವೇದಗಳ ಅಂತಿಮ ಗುರಿ ಭಕ್ತಿ. ಹೊಸದಾಗಿ ಭಕ್ತನಾದವನು ಬದುಕಿನ ಅಂತಿಮ ಗುರಿ ಅಥವಾ ವೇದಗಳ ತೀರ್ಮಾನವು ಭಕ್ತಿಯ ಮಟ್ಟಕ್ಕೆ ಏರುವುದಾದರೆ ವಿಷ್ಣುವಿನ ಭಕ್ತನು ಸಾಮಾನ್ಯವಾಗಿ ಪ್ರಾಪಂಚಿಕವಾಗಿ ಅಷ್ಟು, ಆದರೆ ಶಿವಭಕ್ತನು ಬಹು ಶ್ರೀಮಂತನಾಗಿರುತ್ತಾನೆ ಎಂದು ಕಾಣುವುದೇಕೆ ಎಂದು ಪ್ರಶ್ನಿಸಬಹುದು. ಈ ವಿಷಯವನ್ನು ಸ್ಪಷ್ಟಪಡಿಸಲು ಪರೀಕ್ಷಿತ್ ಮಹಾರಾಜನು ಶುಕಮುನಿಗಳನ್ನು ಹೀಗೆ ಕೇಳಿದನು. ಪ್ರಿಯ ಶುಕಮುನಿಗಳೇ, ಮನುಷ್ಯ, ರಾಕ್ಷಸ ಅಥವಾ ದೇವಗಣಗಳಲ್ಲಿ ಯಾರೇ ಆಗಲಿ, ಶಿವನನ್ನು ಪೂಜಿಸುವವರು ಸ್ವತಃ ಶಿವನೇ ಬಡವನಂತಿದ್ದರೂ ಪ್ರಾಪಂಚಿಕವಾಗಿ ಬಹು ಶ್ರೀಮಂತರಾಗುತ್ತಾರೆ. ಇದಕ್ಕೆ ಪ್ರತಿಯಾಗಿ ಸಿರಿದೇವಿಯನ್ನು ನಿಯಂತ್ರಿಸುವ ವಿಷ್ಣುವಿನ ಭಕ್ತರು ಅಷ್ಟೇನೂ ಐಶ್ವರ್ಯವಂತರಾದರಂತೆ ಕಾಣುವುದಿಲ್ಲ. ಕೆಲವೊಮ್ಮೆ ಪ್ರಾಪಂಚಿಕವಾಗಿ ಏನೂ ಇಲ್ಲದ ಸ್ಥಿತಿಯಲ್ಲಿರುತ್ತಾರೆ. ಶಿವನು ಒಂದು ಮರದ ಕೆಳಗೆ ಅಥವಾ ಹಿಮಾಲಯದ ಹಿಮದಲ್ಲಿ ವಾಸ ಮಾಡುತ್ತಾನೆ. ಅವನು ತನಗಾಗಿ ಒಂದು ಮನೆಯನ್ನೂ ಕಟ್ಟಿಕೊಳ್ಳುವುದಿಲ್ಲ. ಆದರೆ ಶಿವಭಕ್ತರು ಬಹು ಶ್ರೀಮಂತರಾಗಿರುತ್ತಾರೆ. ಆದರೆ ಕೃಷ್ಣ ಯಾವ ವಿಷ್ಣುವು ವೈಕುಂಠದಲ್ಲಾಗಲಿ ಅಥವಾ ಈ ಭೌತಿಕ ಪ್ರಪಂಚದಲ್ಲಿಯಾಗಲಿ ಬಹು ಶ್ರೀಮಂತನಾಗಿರುತ್ತಾನೆ. ಆದರೆ ಅವನ ಭಕ್ತರು ತುಂಬಾ ಬಡವರಾಗಿರುತ್ತಾರೆ. ಇದೇಕೆ? ಪರೀಕ್ಷಿತ್ ಮಹಾರಾಜನ ಪ್ರಶ್ನೆಯು ಬುದ್ಧಿವಂತ ಪ್ರಶ್ನೆ. ಶಿವನ ಭಕ್ತರು, ವಿಷ್ಣು ಭಕ್ತರು, ಈ ಎರಡು ವರ್ಗಗಳ ಭಕ್ತರಲ್ಲಿ ಯಾವಾಗಲೂ ಒಮ್ಮತವಿರುವುದಿಲ್ಲ. ಇಂದಿಗೂ ಭಾರತದಲ್ಲಿ ಈ ಎರಡು ವರ್ಗಗಳವರು ಒಬ್ಬರನ್ನೊಬ್ಬರು ಟೀಕೆ ಮಾಡುತ್ತಿರುತ್ತಾರೆ. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ರಾಮಾನುಜಾಚಾರ್ಯರ ಅನುಯಾಯಿಗಳು, ಶಂಕರಾಚಾರ್ಯರ ಅನುಯಾಯಿಗಳು ವೇದಗಳ ನಿರ್ಣಯವನ್ನು ಅರ್ಥ ಮಾಡಿಕೊಳ್ಳಲು ಆಗಾಗ ಸಭೆಗಳನ್ನು ನಡೆಸುತ್ತಾರೆ. ಸಾಮಾನ್ಯವಾಗಿ ಇಂತಹ ಸಭೆಗಳಲ್ಲಿ ರಾಮಾನುಜಾಚಾರ್ಯರ ಅನುಯಾಯಿಗಳೇ ವಿಜಯಿಗಳಾಗುತ್ತಾರೆ. ಆದುದರಿಂದ ಶುಕಮುನಿಗಳಿಗೆ ಈ ಪ್ರಶ್ನೆಯನ್ನು ಕೇಳಿ ಪರಿಸ್ಥಿತಿಯನ್ನು ಸ್ಪಷ್ಟ ಮಾಡಿಕೊಳ್ಳಲು ಪರೀಕ್ಷಿತ್ ಮಹಾರಾಜನು ಬಯಸಿದನು. ಶಿವಭಕ್ತರು ಬಹು ಶ್ರೀಮಂತರಾದರೂ ಶಿವನು ಬಡವನಂತೆ ಇರುತ್ತಾನೆ. ಆದರೆ ಕೃಷ್ಣ ಅಥವಾ ವಿಷ್ಣುವು ಯಾವಾಗಲೂ ಸಂಪತ್ತಿನಿಂದ ಕೂಡಿದ್ದಾರೆ. ಅವನ ಭಕ್ತರು ಬಡವರಾಗಿರುತ್ತಾರೆ. ಇದು ವಿಚಾರವಂತವನಿಗೆ ಪರಸ್ಪರ ವಿರುದ್ಧವಾಗಿಯೂ ಒಗಟಾಗಿಯೂ ತೋರುತ್ತದೆ. ಪುರುಷನನ್ನು ಪೂಜಿಸುವುದರಿಂದ ಮನುಷ್ಯನು ಭೌತಿಕ ಶ್ರೀಮಂತಿಕೆಯಿಂದ ಬೀಗುವುದರ ಬದಲು ಕೃಷ್ಣ ಪ್ರಜ್ಞೆಯಲ್ಲಿ ಆಧ್ಯಾತ್ಮಿಕ ತಿಳಿವಳಿಕೆಯನ್ನು ಹೆಚ್ಚಿಸಿಕೊಂಡು ಶ್ರೀಮಂತನಾಗುತ್ತಾನೆ. ನಿರ್ಗುಣನಾಗುವುದು ಎಂದರೆ ಶಾಶ್ವತ ಶಾಂತಿ, ನಿರ್ಭಯ, ಧಾರ್ಮಿಕತೆ, ಜ್ಞಾನ ಮತ್ತು ವೈರಾಗ್ಯಗಳನ್ನು ಸಾಧಿಸುವುದು ಎಂದರ್ಥ. ಇವೆಲ್ಲವೂ ಭೌತಿಕ ಗುಣಗಳ ಸೋಂಕಿನಿಂದ ಬಿಡುಗಡೆಯಾಗುವುದರ ಲಕ್ಷಣಗಳು. ಪರೀಕ್ಷಿತ್ ಮಹಾರಾಜನ ಪ್ರಶ್ನೆಗೆ ಉತ್ತರ ಕೊಡುತ್ತಾ ಶುಕಮುನಿಗಳು ಪರೀಕ್ಷಿತ್ ಮಹಾರಾಜನ ತಾತನಾದ ಯುಧಿಷ್ಠಿರ ಮಹಾರಾಜನ ಚಾರಿತ್ರಿಕ ಉದಾಹರಣೆಯನ್ನು ಕೊಟ್ಟರು. ಅಶ್ವಮೇಧ ಯಾಗವನ್ನು ಮುಗಿಸಿದ ನಂತರ ವಿಶಾಲವಾದ ಯೋಗಶಾಲೆಯಲ್ಲಿ ಅಧಿಕಾರದಿಂದ ಮಾತನಾಡಬಲ್ಲವರು ಸಮ್ಮುಖದಲ್ಲಿ ಇದೇ ಪ್ರಶ್ನೆಯನ್ನು ಕೇಳಿದನು. ವಿಷ್ಣುವಿನ ಭಕ್ತರು ಶ್ರೀಮಂತರಾಗುವುದಿಲ್ಲ, ಆದರೆ ಶಿವನ ಭಕ್ತರು ಭೌತಿಕ ಸಂಪತ್ತನ್ನು ಗಳಿಸುತ್ತಾರೆ, ಇದು ಹೇಗೆ? ಶುಕಮುನಿಗಳು ಯುಧಿಷ್ಠಿರ ಮಹಾರಾಜನನ್ನು ಖಚಿತವಾಗಿ ನಿನ್ನ ತಾತ ಎಂದೇ ವರ್ಣಿಸಿದರು. ತಾನು ಕೃಷ್ಣನ ನಂಟ ಮತ್ತು ತನ್ನ ತಾತಂದಿರು ದೇವೋತ್ತಮ ಪರಮಪುರುಷನಿಗೆ ಆತ್ಮೀಯರಾಗಿರಿದ್ದರು ಎಂದು ಯೋಚಿಸಲು ಪರೀಕ್ಷಿತ್ ಮಹಾರಾಜನಿಗೆ ಉತ್ತೇಜಿಸಲು ಹೀಗೆ ಹೇಳಿದರು. ಸ್ವಭಾವದಿಂದ ಕೃಷ್ಣನು ಯಾವಾಗಲೂ ತೃಪ್ತನೇ. ಆದರೂ ಯುಧಿಷ್ಠಿರ ಮಹಾರಾಜನ ಪ್ರಶ್ನೆಯಿಂದ ಇನ್ನೂ ಪ್ರೀತನಾದನು. ಏಕೆಂದರೆ ಈ ಪ್ರಶ್ನೆಗಳು ಮತ್ತು ಉತ್ತರಗಳು ಇಡೀ ಕೃಷ್ಣ ಪ್ರಜ್ಞೆಯ ಸಮುದಾಯಕ್ಕೆ ಅರ್ಥವತ್ತಾಗುತ್ತವೆ. ಕೃಷ್ಣನು ಒಬ್ಬ ನಿರ್ದಿಷ್ಟ ಭಕ್ತನಿಗೆ ಏನನ್ನಾದರೂ ಹೇಳಿದರೆ ಅದು ಆ ಭಕ್ತನಿಗೆ ಮಾತ್ರ ಉದ್ದೇಶಿಸಿದ್ದಲ್ಲ, ಇಡೀ ಮಾನವ ಸಮಾಜವನ್ನು ಉದ್ದೇಶಿಸಿ ಹೇಳಿದ್ದು. ದೇವೋತ್ತಮ ಪರಮಪುರುಷನ ಆದೇಶಗಳು ಬ್ರಹ್ಮ, ಶಿವ ಮತ್ತು ಇತರ ನಾಯಕತ್ವದಲ್ಲಿರುವ ದೇವತೆಗಳಿಗೆ ಸಹ ಮುಖ್ಯ. ಏಕೆಂದರೆ ಎಲ್ಲ ಜೀವಿಗಳ ಉದ್ಧಾರಕ್ಕಾಗಿ ಭೂಮಿಗೆ ಇಳಿದು ಬರುವ ದೇವೋತ್ತಮ ಪರಮಪುರುಷನ ಆದೇಶಗಳ ಪ್ರಯೋಜನವನ್ನು ಪಡೆಯದಿರುವವನು ನಿಜವಾಗಿಯೂ ನಿರ್ಭಾಗ್ಯನು. ಕೃಷ್ಣನು ಯುಧಿಷ್ಠಿರ ಮಹಾರಾಜನ ಪ್ರಶ್ನೆಗೆ ಹೀಗೆ ಉತ್ತರಿಸಿದನು: ನಾನು ಒಬ್ಬ ಭಕ್ತನಲ್ಲಿ ವಿಶೇಷ ಕೃಪೆಯಿಟ್ಟು ಅವನನ್ನು ಪಾಲಿಸಬೇಕೆಂದು ಬಯಸಿದಾಗ ನಾನು ಮಾಡುವ ಮೊದಲನೇ ಕೆಲಸವೆಂದರೆ ಅವನ ಸಂಪತ್ತನ್ನು ತೆಗೆದುಕೊಂಡು ಬಿಡುವುದು. ಭಕ್ತನು ಒಂದು ಪೈಸೆಯೂ ಇಲ್ಲದೆ ದಿವಾಳಿಯಾದಾಗ ಅಥವಾ ಹಿಂದಿನ ಸ್ಥಿತಿಗೆ ಹೋಲಿಸಿದಂತೆ ರಿಕ್ತನಾದಾಗ ಅವನ ನೆಂಟರು ಕುಟುಂಬದವರು ಅವನಲ್ಲಿ ಆಸಕ್ತಿಯನ್ನು ವಹಿಸುವುದಿಲ್ಲ. ಬಹುಮಟ್ಟಿಗೆ ಅವನೊಡನೆ ತಮ್ಮ ಸಂಬಂಧವನ್ನು ಕಳೆದುಕೊಳ್ಳುತ್ತಾರೆ. ಆಗ ಭಕ್ತರ ದುಃಖವು ಇಮ್ಮಡಿಯಾಗುತ್ತದೆ. ಮೊದಲನೆಯದಾಗಿ ಕೃಷ್ಣನು ತನ್ನ ಸಂಪತ್ತನ್ನು ತೆಗೆದುಕೊಂಡು ಬಿಟ್ಟನೆಂದು ಅವನಿಗೆ ದುಃಖವಾಗುತ್ತದೆ. ಎರಡನೆಯದಾಗಿ ತನ್ನ ಬಡತನದ ಕಾರಣದಿಂದ ನೆಂಟರು ದೂರವಾದಾಗ ಅವನಿಗೆ ಇನ್ನೂ ದುಃಖವಾಗುತ್ತದೆ. ಆದರೆ ಭಕ್ತನು ಇಂತಹ ದುಸ್ಥಿತಿಗೆ ಇಳಿದಾಗ ಇದು ಅವನ ಕರ್ಮಫಲವಲ್ಲ ಎನ್ನುವುದನ್ನು ನಾವು ಗಮನಿಸಬೇಕು. ಈ ಬಡತನದ ಸ್ಥಿತಿಯು ದೇವೋತ್ತಮ ಪರಮ ಪುರುಷನ ಸೃಷ್ಟಿ. ಹಾಗೆಯೇ ಭಕ್ತನು ಪ್ರಾಪಂಚಿಕವಾಗಿ ಶ್ರೀಮಂತನಾದಾಗ ಅದು ಅವನ ಹಿಂದಿನ ಪುಣ್ಯಕರ್ಮಗಳ ಫಲವಲ್ಲ. ಭಕ್ತನು ಇನ್ನೂ ಬಡವನಾಗಲಿ ಅಥವಾ ಶ್ರೀಮಂತನಾಗಲಿ, ಅದನ್ನು ಮಾಡಿದವನು ದೇವೋತ್ತಮ ಪರಮ ಪುರುಷ. ಭಕ್ತನು ಸಂಪೂರ್ಣವಾಗಿ ತನ್ನನ್ನು ಅವಲಂಬಿಸಿ ಎಲ್ಲ ಪ್ರಾಪಂಚಿಕ ಋಣಗಳಿಂದ ಮುಕ್ತನಾಗಬೇಕೆಂದು ಕೃಷ್ಣನು ಹೀಗೆ ಮಾಡುತ್ತಾನೆ. ಹೀಗಾದಾಗ ಭಕ್ತನು ತನ್ನ ಶಕ್ತಿ, ಮನಸ್ಸು ಮತ್ತು ದೇಹ ಎಲ್ಲವನ್ನು ಪ್ರಭುವಿನ ಸೇವೆಯಲ್ಲಿ ಕೇಂದ್ರೀಕರಿಸಬಹುದು. ಇದೇ ಪರಿಶುದ್ಧ ಭಕ್ತಿಪೂರ್ವಕ ಸೇವೆ. ನಾರದ ಪಂಚರಾತ್ರದಲ್ಲಿ ಸರ್ವೋಪಾಧಿ ವಿನಿರ್ಮುಕ್ತಂ ಎಂದು ಹೇಳಿದೆ. ಹೀಗೆಂದರೆ ಎಲ್ಲ ನಾಮ ನಿರ್ದೇಶನಗಳಿಂದ ಮುಕ್ತವಾಗುವುದು. ಸಂಸಾರ, ಸಮಾಜ, ಜಾತಿ, ದೇಶ ಅಥವಾ ಮಾನವ ಕುಲ ಇವುಗಳಿಗಾಗಿ ಮಾಡಿದ ಕೆಲಸಗಳಿಗೆಲ್ಲ ಹೆಸರುಗಳಿಗುಂಟು. ನಾನು ಈ ಸಮಾಜಕ್ಕೆ ಸೇರಿದವನು, ನಾನು ಈ ಜಾತಿಗೆ ಸೇರಿದವನು, ನಾನು ಈ ದೇಶಕ್ಕೆ ಸೇರಿದವನು, ನಾನು ಈ ಜೀವವರ್ಗಕ್ಕೆ ಸೇರಿದವನು, ಹೀಗೆ ಗುರುತಿಸುವುದು ಬರಿಯ ನಾಮ ನಿರ್ದೇಶನ. ಭಗವಂತನ ಕೃಪೆಯಿಂದ ಭಕ್ತನು ಎಲ್ಲ ನಾಮ ನಿರ್ದೇಶನಗಳಿಂದ ಮುಕ್ತನಾದಾಗ ಅವನ ಭಕ್ತಿಪೂರ್ವಕ ಸೇವೆಯು ನೈಷ್ಕರ್ಮ. ಜ್ಞಾನಿಗಳು ಮನುಷ್ಯನ ಕರ್ಮಗಳಿಂದ ಯಾವ ಭೌತಿಕ ಪರಿಣಾಮ ಆಗದಿರುವ ನೈಷ್ಕರ್ಮ ಸ್ಥಿತಿಗೆ ಆಕರ್ಷಿತರಾಗಿರುತ್ತಾರೆ. ಭಕ್ತನ ಕರ್ಮಗಳಿಗೆ ಫಲಗಳಿಲ್ಲದೆ ಇದ್ದಾಗ ಅವು ಕರ್ಮಫಲಗಳಾಗುವುದಿಲ್ಲ. ವೇದಗಳ ಸಾಕಾರ ರೂಪಗಳು ಆಗಲೇ ವಿವರಿಸಿದಂತೆ ಭಕ್ತನ ಸುಖ ದುಃಖಗಳನ್ನು ದೇವೋತ್ತಮ ಪರಮ ಪುರುಷನು ಭಕ್ತನಿಗಾಗಿ ಉಂಟು ಮಾಡುತ್ತಾನೆ. ಆದುದರಿಂದ ಭಕ್ತನು ತನ್ನ ಸುಖಕ್ಕಾಗಲಿ ತನ್ನ ದುಃಖಕ್ಕಾಗಲಿ ಲಕ್ಷ್ಯ ಮಾಡುವುದಿಲ್ಲ. ತನ್ನ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾಗುತ್ತಾನೆ. ಅವನ ವರ್ತನೆಯು ಕಾಮ್ಯಕರ್ಮಕ್ಕೆ ಅಧೀನವಾಗಿದೆ ಎಂದು ಕಂಡರೂ ವಾಸ್ತವವಾಗಿ ಅವನು ಕರ್ಮಫಲದಿಂದ ಮುಕ್ತನು. ದೇವೋತ್ತಮ ಪರಮ ಪುರುಷನು ಭಕ್ತನಿಗೆ ಇಂತಹ ಕಷ್ಟಗಳನ್ನು ಏಕೆ ಕೊಡುತ್ತಾನೆ ಎಂಬ ಪ್ರಶ್ನೆಯು ಉದ್ಭವಿಸಬಹುದು. ಪ್ರಭುವಿನ ಈ ರೀತಿಯು ಕೆಲವೊಮ್ಮೆ ತಂದೆಯ ಮಕ್ಕಳು ವಿಷಯದಲ್ಲಿ ಕಠಿಣವಾಗಿರುವಂತೆ ಎಂಬುದೇ ಉತ್ತರ. ಭಕ್ತನು ಶರಣಾಗತವಾದ ಆತ್ಮವಾದದ್ದರಿಂದ ಮತ್ತು ಪರಮಪ್ರಭುವು ಅವನನ್ನು ನಡೆಸುವುದರಿಂದ ಪ್ರಭುವು ಅವನನ್ನು ದುಃಖದ ಅಥವಾ ಸುಖದ ಸ್ಥಿತಿಯಲ್ಲಿ ಇಟ್ಟಾಗ ಈ ಏರ್ಪಾಟಿನ ಹಿಂದೆ ದೇವೋತ್ತಮ ಪರಮ ಪುರುಷನ ದೊಡ್ಡದೊಂದು ಯೋಜನೆ ಇದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಉದಾಹರಣೆಗೆ, ಕೃಷ್ಣನು ಪಾಂಡವರನ್ನು ಎಂತಹ ದುರ್ಬಲ ಸ್ಥಿತಿಗೆ ತಂದನೆಂದರೆ ಭೀಷ್ಮ ಪಿತಾಮಹರಿಗೂ ಇಂತಹ ಕಷ್ಟವು ಏಕಾಗುತ್ತದೆ ಎಂದು ಅರ್ಥವಾಗಲಿಲ್ಲ. ಪಾಂಡವ ಕುಟುಂಬಕ್ಕೆ ಅತ್ಯಂತ ಧರ್ಮಿಷ್ಠರಾಜನಾದ ಯುಧಿಷ್ಠಿರನು ಮುಖ್ಯಸ್ಥನಾಗಿದ್ದು ಭೀಮಾರ್ಜುನನಂತಹ ವೀರರು ರಕ್ಷಿಸುತ್ತಿದ್ದರು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಪಾಂಡವರು ಕೃಷ್ಣನ ಆತ್ಮೀಯ ಮಿತ್ರರು, ನೆಂಟರು ಆಗಿದ್ದರೂ ಅವರು ಇಂತಹ ಕಷ್ಟಗಳನ್ನು ಅನುಭವಿಸಬೇಕಾಯಿತು ಎಂದು ಭೀಷ್ಮನು ದುಃಖಿಸಿದನು. ಆದರೆ ಮುಂದೆ ದೇವೋತ್ತಮ ಪರಮ ಪುರುಷನು ದುಷ್ಟರನ್ನು ನಾಶ ಮಾಡಲು ಮತ್ತು ಭಕ್ತರನ್ನು ರಕ್ಷಿಸಲು ಕೈಗೊಂಡ ಮಹತ್ ಕಾರ್ಯದ ಭಾಗ ಇದು ಎನ್ನುವುದು ಸಿದ್ಧವಾಯಿತು. ಇನ್ನೊಂದು ಪ್ರಶ್ನೆಯನ್ನು ಕೇಳಬಹುದು. ದೇವೋತ್ತಮ ಪರಮ ಪುರುಷನ ನಿರ್ಣಯದಂತೆ ಭಕ್ತನು ಸುಖದಲ್ಲಿ ಅಥವಾ ದುಃಖದಲ್ಲಿ ಇರುತ್ತಾನೆ. ಸಾಮಾನ್ಯ ಮನುಷ್ಯನು ತನ್ನ ಹಿಂದಿನ ಕರ್ಮಗಳಿಂದ ಇಂತಹ ಸ್ಥಿತಿಯಲ್ಲಿರುತ್ತಾನೆ. ಇವೆರಡಕ್ಕೂ ವ್ಯತ್ಯಾಸವೇನು? ಭಕ್ತನು ಸಾಮಾನ್ಯ ಕರ್ಮಗಿಂತ ಹೇಗೆ ಉತ್ತಮ? ಇದಕ್ಕೆ ಕರ್ಮಿಗಳು ಭಕ್ತರು ಒಂದೇ ಮಟ್ಟದಲ್ಲಿಲ್ಲ ಎನ್ನುವುದು ಉತ್ತರ. ಕರ್ಮಿಯು ಯಾವ ಸ್ಥಿತಿಯಲ್ಲಿಯೇ ಇರಲಿ, ಕರ್ಮ ಬೀಜದ ಕಾರಣದಿಂದ ಹುಟ್ಟು ಸಾವುಗಳ ಚಕ್ರದಲ್ಲಿಯೇ ಉಳಿಯುತ್ತಾನೆ. ಅವನು ಕಾಮ್ಯ ಕರ್ಮವನ್ನು ಮಾಡುತ್ತಾನೆ, ಅವಕಾಶ ಸಿಕ್ಕಾಗ ಅದು ಫಲವನ್ನು ಕೊಡುತ್ತದೆ. ಕರ್ಮದ ನಿಯಮಕ್ಕನುಗುಣವಾಗಿ ಸಾಮಾನ್ಯ ಮನುಷ್ಯನು ಮತ್ತೆ ಮತ್ತೆ ನಿರಂತರವಾಗಿ ಹುಟ್ಟುತ್ತಾನೆ, ಸಾಯುತ್ತಾನೆ. ಭಕ್ತರ ಸುಖ ದುಃಖಗಳು ಕರ್ಮ ನಿಯಮಕ್ಕೆ ಒಳಪಡದೆ ಪರಮಪ್ರಭುವು ಭಕ್ತನನ್ನು ಸಿಕ್ಕಿ ಬೀಳಿಸದೆ ಮಡುವ ಅಲ್ಪಕಾಲದ ವ್ಯವಸ್ಥೆಯ ಭಾಗ. ಒಂದು ಅಲ್ಪಕಾಲದ ಉದ್ದೇಶವನ್ನು ಸಾಧಿಸುವುದಕ್ಕಾಗಿ ಪ್ರಭುವು ಇಂತಹ ವ್ಯವಸ್ಥೆಯನ್ನು ಮಾಡುತ್ತಾನೆ. ಕರ್ಮಿಯು ಪುಣ್ಯ ಕಾರ್ಯಗಳನ್ನು ಮಾಡಿದರೆ ಸ್ವರ್ಗಲೋಕಕ್ಕೆ ಏರುತ್ತಾನೆ, ಪಾಪಕರ್ಮಗಳನ್ನು ಮಾಡಿದರೆ ನರಕದ ಸ್ಥಿತಿಗೆ ಬೀಳುತ್ತಾನೆ. ಆದರೆ ಭಕ್ತನು ಪುಣ್ಯ ಕಾರ್ಯ ಎನಿಸಿಕೊಳ್ಳುವ ರೀತಿಯಲ್ಲಾಗಲಿ ಪಾಪಕಾರ್ಯ ಎನಿಸಿಕೊಳ್ಳುವ ರೀತಿಯಲ್ಲಾಗಲಿ ಕರ್ಮ ಮಾಡಿದಾಗ ಅವನ ಮೇಲಕ್ಕೂ ಏರುವುದಿಲ್ಲ, ಕೆಳಕ್ಕೂ ಇಳಿಯುವುದಿಲ್ಲ, ಆದರೆ ಆಧ್ಯಾತ್ಮಿಕ ರಾಜ್ಯಕ್ಕೆ ಸಾಗಿ ಹೋಗುತ್ತಾನೆ. ಆದ್ದರಿಂದ ಭಕ್ತನ ಸುಖ ದುಃಖಗಳು ಸಾಮಾನ್ಯ ಮನುಷ್ಯನ ಸುಖ ದುಃಖಗಳು ಒಂದೇ ಮಟ್ಟದವಲ್ಲ. ಅಜಾಮಿಳನ ಮುಕ್ತಿಯ ಸಂದರ್ಭದಲ್ಲಿ ಯಮರಾಜನು ಹೇಳಿದ ಮಾತುಗಳು ಈ ಅಂಶವನ್ನೇ ತೋರಿಸುತ್ತದೆ ಎಂದು ಪ್ರಭುವಿನ ಪಾವನ ನಾಮವನ್ನು ಹೇಳದ ಮತ್ತು ಪ್ರಭುವಿನ ಲೀಲೆಗಳನ್ನು ರೂಪವನ್ನು ಸ್ಮರಿಸದ ಜನರ ಕಾವಲಿಗಾಗಿ ಹೋಗಬೇಕು ಎಂದು ಯಮರಾಜನು ತನ್ನ ಹಿಂಬಾಲಕರಿಗೆ ಸೂಚಿಸಿದನು. ಭಕ್ತರ ಬಳಿಗೆ ಎಂದೂ ಹೋಗಬಾರದೆಂದು ಬುದ್ಧಿ ಹೇಳಿದನು. ಇದಕ್ಕೆ ಪ್ರತಿಯಾಗಿ ಭಕ್ತನನ್ನು ಕಂಡರೆ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಬೇಕೆಂದು ತನ್ನ ದೂತರಿಗೆ ಆದೇಶಿಸಿದನು. ಆದುದರಿಂದ ಈ ಭೌತಿಕ ಜಗತ್ತಿನಲ್ಲಿ ಭಕ್ತನು ಮೇಲಕ್ಕೇರುವ ಅಥವಾ ಕೆಳಕ್ಕಿಳಿಯುವ ಪ್ರಶ್ನೆಯೇ ಇಲ್ಲ. ತಾಯಿ ಕೊಡುವ ಶಿಕ್ಷೆಗೂ ಶತ್ರುವು ಕೊಡುವ ಶಿಕ್ಷೆಗೂ ಬಹು ವ್ಯತ್ಯಾಸವಿರುವಂತೆ ಭಕ್ತನ ದುಃಖ ಸ್ಥಿತಿಯು ಸಾಮಾನ್ಯ ಕರ್ಮಿಯ ದುಃಖ ಸ್ಥಿತಿಯು ಒಂದೇ ಅಲ್ಲ. ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೇಳಬಹುದು. ದೇವರು ಸರ್ವಶಕ್ತನಾದರೆ ತನ್ನ ಭಕ್ತನನ್ನು ಉತ್ತಮಗೊಳಿಸಲು ಅವನನ್ನು ದುಃಖಕ್ಕೇಕೆ ಒಳಗು ಮಾಡಬೇಕು? ದೇವೋತ್ತಮ ಪರಮಪುರುಷನು ತನ್ನ ಭಕ್ತನನ್ನು ದುಃಖಕ್ಕೆ ಈಡು ಮಾಡಿದಾಗ ಅದು ಉದ್ದೇಶರಹಿತವಲ್ಲ ಎನ್ನುವುದೇ ಉತ್ತರ. ಕೆಲವೊಮ್ಮೆ ದುಃಖದಿಂದ ಭಕ್ತನಿಗೆ ಕೃಷ್ಣನಲ್ಲಿ ಪ್ರೇಮವು ಹೆಚ್ಚುತ್ತದೆ ಎನ್ನುವುದೇ ಉದ್ದೇಶ. ಉದಾಹರಣೆಗೆ, ಕೃಷ್ಣನು ಮನೆಗೆ ಹಿಂದಿರುಗಲು ಪಾಂಡವರ ರಾಜ್ಯದಿಂದ ಹೊರಡುತ್ತಿದ್ದಾಗ ಕುಂತಿದೇವಿಯು, ಪ್ರಿಯ ಕೃಷ್ಣ, ನಮ್ಮ ಕೃಷ್ಣ ನಮ್ಮ ಕಷ್ಟ ಸ್ಥಿತಿಯಲ್ಲಿ ನೀನು ಸದಾ ನಮ್ಮೊಡನೆ ಇರುತ್ತೀಯೇ, ಈಗ ನಾವು ಅರಸರ ಸ್ಥಿತಿಗೆ ಬಂದಾಗ ನಿನ್ನನ್ನು ಕಳೆದುಕೊಳ್ಳುವುದಕ್ಕಿಂತ ಕಷ್ಟದ ಸ್ಥಿತಿಯಲ್ಲಿರುವುದೇ ನಮಗೆ ಬೇಕು ಎಂದು ಹೇಳಿದಳು. ಭಕ್ತನನ್ನು ಯಾತನೆಯನ್ನುಂಟು ಮಾಡುವ ಸಂದರ್ಭಗಳಿಗೆ ಈಡು ಮಾಡಿದಾಗ ಅವನ ಭಕ್ತಿ ಕಾರ್ಯಗಳಿಗೆ ವೇಗವು ದಕ್ಕುತ್ತದೆ. ಆದ್ದರಿಂದ ಭಕ್ತನಲ್ಲಿ ವಿಶೇಷಾನುಗ್ರಹ ತೋರಲೆಂದು ಭಗವಂತನು ಅವನನ್ನು ಸಂಕಟಗ್ರಸ್ತನನ್ನಾಗಿ ಮಾಡುತ್ತಾನೆ. ಇಷ್ಟೇ ಅಲ್ಲದೆ ಕಹಿಯನ್ನು ಉಂಡವರಿಗೆ ಸುಖದ ಸಿಹಿಯು ಇನ್ನೂ ಕಸವಿಯಾಗಿರುತ್ತದೆ ಎಂದು ಹೇಳುತ್ತಾರೆ. ಪರಮಪ್ರಭುವು ಭಕ್ತರನ್ನು ಕಷ್ಟಗಳಿಂದ ಪಾರು ಮಾಡಲೆಂದೇ ಭೌತಿಕ ಜಗತ್ತಿಗೆ ಇಳಿದು ಬರುತ್ತಾನೆ. ಎಂದರೆ ಭಕ್ತರು ಕಷ್ಟದಲ್ಲಿ ಇಲ್ಲದಿದ್ದರೆ ಪ್ರಭುವು ಇಳಿದು ಬರುತ್ತಿರಲಿಲ್ಲ. ರಾಕ್ಷಸರನ್ನು ದುಷ್ಕರ್ಮಿಗಳನ್ನು ಕೊಲ್ಲುತ್ತಾನೆ ಎಂದರೆ ಅವನ ಬಹಿರ್ಶಕ್ತಿಯಾದ ದುರ್ಗಾದೇವತೆಯು ಅಸುರರನ್ನು ಕೊಲ್ಲುವಂತೆ ಅವನ ವಿವಿಧ ಶಕ್ತಿಗಳು ಈ ಕಾರ್ಯವನ್ನು ಮಾಡಬಹುದಾಗಿತ್ತು. ಇಂತಹ ರಾಕ್ಷಸರನ್ನು ಕೊಲ್ಲಲು ತಾನೇ ಇಳಿದು ಬರಬೇಕಾಗಿರಲಿಲ್ಲ. ಆದರೆ ಭಕ್ತನು ಕಷ್ಟದಲ್ಲಿದ್ದಾಗ ಅವನು ಬರಲೇಬೇಕು. ನೃಸಿಂಹದೇವರು ಕಾಣಿಸಿಕೊಂಡದ್ದು ಹಿರಣ್ಯಕಶಿಪುವನ್ನು ಕೊಲ್ಲುವುದಕ್ಕಲ್ಲ, ಆದರೆ ಪ್ರಹ್ಲಾದನನ್ನು ಕಂಡು ಅವನನ್ನು ಆಶೀರ್ವದಿಸಲು. ಎಂದರೆ ಪ್ರಹ್ಲಾದ ಮಹಾರಾಜನು ತುಂಬಾ ಕಷ್ಟದಲ್ಲಿದ್ದುದರಿಂದ ಪ್ರಭುವು ಕಾಣಿಸಿಕೊಂಡನು. ದಟ್ಟವಾದ ಕತ್ತಲೆಯ ರಾತ್ರಿಯ ನಂತರ ಕಡೆಗೆ ಬೆಳಗಿನಲ್ಲಿ ಸೂರ್ಯೋದಯವಾಗುತ್ತದೆ. ಆಗ ಸಂತೋಷವೆನಿಸುತ್ತದೆ. ಸುಡುವ ಸೆಕೆಯಿದ್ದಾಗ ತಣ್ಣೀರು ಹರ್ಷದಾಯಕವಾಗಿರುತ್ತದೆ. ರಕ್ತವನ್ನು ಹೆಪ್ಪುಗಟ್ಟಿಸುವ ಚಳಿಗಾಲದಲ್ಲಿ ಬಿಸಿನೀರಿಂದ ಆನಂದವಾಗುತ್ತದೆ. ಹೀಗೆಯೇ ಭೌತಿಕ ಜಗತ್ತಿನ ಸ್ಥಿತಿಯನ್ನು ಅನುಭವಿಸಿ ಭಕ್ತನು ಪ್ರಭುವು ಅನುಗ್ರಹಿಸಿದ ಆಧ್ಯಾತ್ಮಿಕ ಸುಖವನ್ನು ಆಸ್ವಾದಿಸಿದಾಗ ಅವನ ಸ್ಥಿತಿಯು ಅತ್ಯಂತ ಸಂತೋಷಕರವಾಗುತ್ತದೆ. ಪ್ರಭುವು ಮುಂದುವರಿದು ಹೀಗೆ ಹೇಳಿದನು. ಭಕ್ತನು ಎಲ್ಲ ಪ್ರಾಪಂಚಿಕ ಸಂಪತ್ತನ್ನು ಕಳೆದುಕೊಂಡು ಅವನ ನೆಂಟರು, ಸ್ನೇಹಿತರು ಮತ್ತು ಕುಟುಂಬದವರು ಅವನನ್ನು ದೂರ ಮಾಡಿ ಅವನಿಗೆ ಯಾರೋ ದಿಕ್ಕಲ್ಲಿದ್ದಾಗ ಅವನು ಸಂಪೂರ್ಣವಾಗಿ ಪ್ರಭುವಿನ ಚರಣ ಕಮಲಗಳಲ್ಲಿ ಆಶ್ರಯ ಪಡೆಯುತ್ತಾನೆ. ಶ್ರೀಲ ನರೋತ್ತಮ ದಾಸ ಠಾಕೂರರು ಹೀಗೆ ಹಾಡಿದ್ದಾರೆ: ನನ್ನ ಪ್ರೀತಿಯ ಕೃಷ್ಣ ನಂದ ಮಹಾರಾಜನ ಸುತನೇ, ವೃಷಭಾನ್ ಮಹಾರಾಜನ ಮಗಳಾದ ಶ್ರೀಮತಿ ರಾಧಾರಾಣಿಯೊಂದಿಗೆ ನೀನು ಈಗ ನನ್ನ ಮುಂದೆ ನಿಂತಿದ್ದೀಯೇ. ಈಗ ನಾನು ನಿನಗೆ ಶರಣಾಗತನಾಗುತ್ತಿದ್ದೇನೆ. ದಯವಿಟ್ಟು ನನ್ನನ್ನು ಸ್ವೀಕರಿಸು, ನನ್ನನ್ನು ಒದ್ದು ಬಿಡಬೇಡ. ನೀನಿಲ್ಲದೆ ನನಗೆ ಬೇರೆ ಆಶ್ರಯವಿಲ್ಲ. ಭಕ್ತನು ಕಷ್ಟಸ್ಥಿತಿಯಲ್ಲಿ ಇದ್ದು ಸಂಪತ್ತನ್ನು ಸಂಸಾರವನ್ನು ಕಳೆದುಕೊಂಡಾಗ ತನ್ನ ಹಿಂದಿನ ಭೌತಿಕ ಸಂಪತ್ತನ್ನು ಪಡೆದುಕೊಳ್ಳಲು ಪ್ರಯತ್ನಿಸುತ್ತಾನೆ. ಅವನು ಮತ್ತೆ ಮತ್ತೆ ಪ್ರಯತ್ನಿಸಿದರೂ ಕೃಷ್ಣನು ಮತ್ತೆ ಮತ್ತೆ ಅವನ ಸಂಪತ್ತನ್ನು ತೆಗೆದುಕೊಂಡು ಬಿಡುತ್ತಾನೆ. ಆಗ ಅವನು ಭೌತಿಕ ಕಾರ್ಯಗಳಲ್ಲಿ ನಿರಾಶನಾಗುತ್ತಾನೆ. ಎಲ್ಲಾ ಪ್ರಯತ್ನಗಳಲ್ಲಿ ನಿರಾಸೆಯಾಗುವ ಈ ಸ್ಥಿತಿಯಲ್ಲಿ ಅವನು ದೇವೋತ್ತಮ ಪರಮಪುರುಷನಿಗೆ ಸಂಪೂರ್ಣವಾಗಿ ಶರಣಾಗತನಾಗಬಲ್ಲ. ತನ್ನ ಭಕ್ತರೊಂದಿಗೆ ಸೇರುವಂತೆ ಇಂತಹ ಜನರಿಗೆ ಪ್ರಭುವು ಅಂತರಂಗದಿಂದ ಪ್ರೇರೇಪಿಸುತ್ತಾನೆ. ಭಕ್ತರ ಸಹವಾಸವನ್ನು ಮಾಡಿ ಅವರು ಸಹಜವಾಗಿ ದೇವೋತ್ತಮ ಪರಮಪುರುಷನಿಗೆ ಸೇವೆ ಸಲ್ಲಿಸುವ ಒಲವನ್ನು ತೋರಿಸುತ್ತಾನೆ. ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯಲು ಪ್ರಭುವು ಕೂಡಲೇ ಅವರಿಗೆ ಎಲ್ಲಾ ಸೌಲಭ್ಯಗಳನ್ನು ಕೊಡುತ್ತಾನೆ. ಭಕ್ತರಲ್ಲದವರು ತಮ್ಮ ಭೌತಿಕ ಜೀವನ ಸ್ಥಿತಿಯನ್ನು ಉಳಿಸಿಕೊಳ್ಳಲು ಬಹು ಎಚ್ಚರದಿಂದ ನಡೆದುಕೊಳ್ಳುತ್ತಾರೆ. ಆದುದರಿಂದ ಸಾಮಾನ್ಯವಾಗಿ ಭಕ್ತರಲ್ಲದವರು ದೇವೋತ್ತಮ ಪರಮಪುರುಷನನ್ನು ಪೂಜಿಸಲು ಬರುವುದಿಲ್ಲ. ತಕ್ಷಣದ ಪ್ರಾಪಂಚಿಕ ಫಲಕ್ಕಾಗಿ ಅವರು ಶಿವನನ್ನು ಬೇರಾವ ದೇವತೆಗಳನ್ನು ಪೂಜಿಸುತ್ತಾರೆ. ಆದುದರಿಂದ ಭಗವದ್ಗೀತೆಯಲ್ಲಿ ಕಾಂಕ್ಷಂತಹ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾಹ ಎಂದು ಹೇಳಿದೆ. ಹೀಗೆಂದರೆ ಈ ಭೌತಿಕ ಜಗತ್ತಿನಲ್ಲಿ ಯಶಸ್ಸನ್ನು ಪಡೆಯಲು ಕರ್ಮಿಗಳು ಬೇರೆ ಬೇರೆ ದೇವತೆಗಳನ್ನು ಪೂಜಿಸುತ್ತಾರೆ. ದೇವತೆಗಳನ್ನು ಪೂಜಿಸುವವರ ಬುದ್ಧಿಶಕ್ತಿಯು ಪರಿಪಕ್ವವಾಗಿಲ್ಲ ಎಂದು ಕೃಷ್ಣನು ಹೇಳುತ್ತಾನೆ. ದೇವೋತ್ತಮ ಪರಮಪುರುಷನಲ್ಲಿ ಗಾಢವಾದ ಪ್ರೀತಿ ಇರುವುದರಿಂದ ಅವನ ಭಕ್ತರು ಬುದ್ಧಿ ಕಳೆದುಕೊಂಡು ದೇವತೆಗಳ ಬಳಿಗೆ ಹೋಗುವುದಿಲ್ಲ. ಕೃಷ್ಣನು ಯುಧಿಷ್ಠಿರ ಮಹಾರಾಜನಿಗೆ ಬದುಕಿನ ಕಷ್ಟಸ್ಥಿತಿಯಿಂದ ನನ್ನ ಭಕ್ತರು ಹಿಂಜರಿಯುವುದಿಲ್ಲ, ಅವನು ಸದಾ ದೃಢ ಮನಸ್ಸಿನವನಾಗಿದ್ದು ಒಂದೇ ರೀತಿ ಇರುತ್ತಾನೆ ಎಂದು ಹೇಳಿದೆ. ಆದ್ದರಿಂದ ನಾನು ನನ್ನನ್ನು ಅವನಿಗೆ ಅರ್ಪಿಸಿಕೊಳ್ಳುತ್ತೇನೆ. ಆತನು ಬದುಕಿನಲ್ಲಿ ಉಚ್ಚಮಟ್ಟದ ಯಶಸ್ಸು ಗಳಿಸಲಿ ಎನ್ನುವ ದೃಷ್ಟಿಯಿಂದ ಅವನಿಗೆ ಅನುಕೂಲಕರವಾಗಿ ನಡೆಯುತ್ತೇನೆ. ಪರಮಪುರುಷನು ಪರೀಕ್ಷೆಯಲ್ಲಿ ಗೆದ್ದ ಭಕ್ತನಿಗೆ ತೋರುವ ಕೃಪೆಯನ್ನು ಬೃಹನ್ ಎಂದು ವರ್ಣಿಸಲಾಗಿದೆ. ಆ ಕೃಪೆಯ ಮಹಿಮೆಯನ್ನು ಸರ್ವಾಂತರ್ಯಾಮಿಯಾದ ಹಿರಿಮೆಗೆ ಮಾತ್ರ ಹೋಲಿಸಬಹುದು ಎನ್ನುವುದನ್ನು ಇದು ತೋರಿಸುತ್ತದೆ. ಬೃಹನ್ ಎಂದರೆ ಮಿತಿಯಿಲ್ಲದ ಶ್ರೇಷ್ಠತೆ ಮತ್ತು ಮಿತಿಯಿಲ್ಲದ ವೈಶಾಲ್ಯ. ಈ ಕೃಪೆಗೆ ಪರಮ ಎಂದು ಹೆಸರು, ಏಕೆಂದರೆ ಭೌತಿಕ ಜಗತ್ತಿನಲ್ಲಿ ಅದಕ್ಕೆ ಎಣೆಯಿಲ್ಲ. ಅದನ್ನು ಸೂಕ್ಷ್ಮಂ ಎಂದು ಕರೆಯುತ್ತಾರೆ, ಎಂದರೆ ಅದು ಬಹುಶ್ರೇಷ್ಠವಾದದ್ದು. ಪರೀಕ್ಷೆಯಲ್ಲಿ ಗೆದ್ದ ಭಕ್ತನಿಗೆ ಪ್ರಭುವು ತೋರಿಸುವ ಕೃಪೆಯು ಬಹುಶ್ರೇಷ್ಠವಾದದ್ದು ಮತ್ತು ಮಿತಿಯಿಲ್ಲದೆ ವಿಶಾಲವಾದದ್ದು ಮಾತ್ರವಲ್ಲ, ಅದು ಭಕ್ತ ಮತ್ತು ಪ್ರಭುವಿನ ನಡುವಣ ದಿವ್ಯ ಪ್ರೇಮದ ಅತಿ ಶ್ರೇಷ್ಠ ಗುಣಗಳ ಗುಣವುಳ್ಳದ್ದು. ಇಂತಹ ಕೃಪೆಯನ್ನು ಚಿನ್ ಮಾತ್ರಂ ಎಂದರೆ ಸಂಪೂರ್ಣವಾಗಿ ಆಧ್ಯಾತ್ಮಿಕವಾದದ್ದು ಎಂದು ವರ್ಣಿಸಿದೆ. ಮಾತ್ರಂ ಎನ್ನುವ ಶಬ್ದದ ಬಳಕೆಯು ಸಂಪೂರ್ಣ ಆಧ್ಯಾತ್ಮಿಕತೆಯನ್ನು ತೋರಿಸುತ್ತದೆ. ಅದರಲ್ಲಿ ಭೌತಿಕ ಗುಣಗಳ ಲೇಪವು ಸ್ವಲ್ಪವೂ ಇಲ್ಲ. ಈ ಕೃಪೆಯನ್ನು ಸತ್ ಎಂದರೆ ಶಾಶ್ವತವಾದದ್ದು ಮತ್ತು ಅನಂತರಂ ಎಂದರೆ ಮಿತಿಯಿಲ್ಲದ್ದು ಎಂದು ಕರೆಯುತ್ತಾರೆ. ಪ್ರಭುವಿನ ಭಕ್ತನಿಗೆ ಇಂತಹ ಅಪಾರ ಆಧ್ಯಾತ್ಮಿಕ ಲಾಭವು ದೊರೆಯುವಾಗ ಅವನು ದೇವತೆಗಳನ್ನು ಏಕೆ ಪೂಜಿಸಬೇಕು? ಕೃಷ್ಣನ ಭಕ್ತನು ಶಿವನನ್ನಾಗಲಿ ಬ್ರಹ್ಮನನ್ನಾಗಲಿ ಬೇರೆ ಯಾವುದೇ ಗೌಣ ದೇವತೆಯನ್ನಾಗಲಿ ಪೂಜಿಸುವುದಿಲ್ಲ. ದೇವೋತ್ತಮ ಪರಮಪುರುಷನ ದಿವ್ಯ ಪ್ರೀತಿಪೂರ್ವಕ ಸೇವೆಗೆ ತನ್ನನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳುತ್ತಾನೆ. ಶುಕಮುನಿಗಳು ಹೀಗೆ ಮುಂದುವರಿಸಿದರು. ಬ್ರಹ್ಮ ಮತ್ತು ಶಿವರು ಮುಖ್ಯಸ್ಥರಾಗಿ ಇಂದ್ರ, ಚಂದ್ರ, ವರುಣ ಮತ್ತಿತರ ದೇವತೆಗಳು ತಮ್ಮ ಭಕ್ತರ ಸದ್ವರ್ತನೆ ಮತ್ತು ದುರ್ವರ್ತನೆಗಳಿಂದ ಬಹುಬೇಗ ತೃಪ್ತರಾಗುತ್ತಾರೆ ಅಥವಾ ಕೋಪಗೊಳ್ಳುತ್ತಾರೆ. ಆದರೆ ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಹಾಗಲ್ಲ. ಎಂದರೆ ದೇವತೆಗಳು ಸೇರಿದಂತೆ ಈ ಭೌತಿಕ ಜಗತ್ತಿನ ಯಾವುದೇ ಜೀವಿಯನ್ನು ಭೌತಿಕ ಪ್ರಕೃತಿಯ ಗುಣತ್ರಯಗಳು ನಡೆಸುತ್ತದೆ. ಆದ್ದರಿಂದ ತಮಸ್ಸು ಮತ್ತು ರಜಸ್ಸುಗಳು ಈ ಭೌತಿಕ ಜಗತ್ತಿನಲ್ಲಿ ಬಹು ಪ್ರಬಲವಾಗಿರುತ್ತದೆ. ದೇವತೆಗಳ ಆಶೀರ್ವಾದವನ್ನು ಪಡೆಯುವ ಭಕ್ತರಿಗೂ ಈ ಭೌತಿಕ ಗುಣಗಳ ಮುಖ್ಯವಾಗಿ ರಜಸ್ಸು ಮತ್ತು ತಮಸ್ಸುಗಳ ಸೋಂಕು ತಗಲುತ್ತದೆ. ಆದ್ದರಿಂದ ದೇವತೆಗಳ ಆಶೀರ್ವಾದವನ್ನು ಪಡೆಯುವುದು ಅಷ್ಟು ಬುದ್ಧಿವಂತಿಕೆಯಲ್ಲ. ಅದು ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದನು. ಇದಕ್ಕೆ ಕಾರಣವೆಂದರೆ ದೇವತೆಗಳು ನೀಡುವ ವರಗಳು ಅಲ್ಪಕಾಲದವು. ದೇವತೆಗಳನ್ನು ಪೂಜಿಸಿ ಭೌತಿಕ ಸಂಪತ್ತನ್ನು ಪಡೆಯುವುದರಂಬು ಸುಲಭ, ಆದರೆ ಕೆಲವೊಮ್ಮೆ ಇದರಿಂದ ಅನಾಹುತವೇ ಆಗುತ್ತದೆ. ಆದುದರಿಂದ ದೇವತೆಗಳು ನೀಡುವ ವರವನ್ನು ಅಷ್ಟು ಬುದ್ಧಿ ಇಲ್ಲದವರೇ ಮೆಚ್ಚಿಕೊಳ್ಳುತ್ತಾರೆ. ದೇವತೆಗಳ ಅನುಗ್ರಹವನ್ನು ಪಡೆದವರು ತಮ್ಮ ಪ್ರಾಪಂಚಿಕ ಸಂಪತ್ತಿನಿಂದಾಗಿ ಕ್ರಮೇಣ ಅಹಂಕಾರಿಗಳಾಗುತ್ತಾರೆ ಮತ್ತು ತಮಗೆ ಉಪಕಾರ ಮಾಡಿದವರನ್ನು ಅಲಕ್ಷ್ಯ ಮಾಡುತ್ತಾರೆ. ಶುಕಮುನಿಗಳು ಪರೀಕ್ಷಿತ್ ಮಹಾರಾಜನಿಗೆ ಹೀಗೆ ಹೇಳಿದರು: ಪ್ರಿಯ ರಾಜನೇ, ಭೌತಿಕ ಸೃಷ್ಟಿಯ ಪ್ರಧಾನ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಶಿವ ಯಾರಿಗಾದರೂ ಅನುಗ್ರಹವನ್ನು ಮಾಡಬಲ್ಲರು, ಶಾಪವನ್ನು ಕೊಡಬಲ್ಲರು. ಈ ತ್ರಿಮೂರ್ತಿಗಳಲ್ಲಿ ಬ್ರಹ್ಮ ಮತ್ತು ಶಿವ ಇವರು ಪ್ರಸನ್ನರಾಗುವುದು ಸುಲಭ, ಕೋಪ ಮಾಡಿಕೊಳ್ಳುವುದು ಸುಲಭ. ಅವರು ಪ್ರಸನ್ನರಾದಾಗ ಸಾಕಷ್ಟು ಯೋಚನೆ ಮಾಡದೆ ವರಗಳನ್ನು ಕೊಡುತ್ತಾರೆ, ಕೋಪ ಬಂದಾಗ ಸಾಕಷ್ಟು ಯೋಚಿಸದೆ ಭಕ್ತನಿಗೆ ಶಾಪ ಕೊಡುತ್ತಾರೆ. ಆದರೆ ವಿಷ್ಣುವಿನ ರೀತಿ ಇದಲ್ಲ. ವಿಷ್ಣು ಬಹಳ ವಿಚಾರಪರನು. ಭಕ್ತನು ವಿಷ್ಣುವನ್ನು ಏನನ್ನಾದರೂ ಬೇಡಿದಾಗ ಅಂತಿಮವಾಗಿ ಅದರಿಂದ ಭಕ್ತನಿಗೆ ಒಳ್ಳೆಯದಾಗುತ್ತದೆಯೇ ಎಂದು ವಿಷ್ಣುವು ಮೊದಲು ಯೋಚಿಸುತ್ತಾನೆ. ಕಟ್ಟ ಕಡೆಗೆ ಭಕ್ತನಿಗೆ ಅನರ್ಥವೇ ಆಗುವ ವರವನ್ನು ವಿಷ್ಣುವು ಕೊಡುವುದೇ ಇಲ್ಲ. ತನ್ನ ದಿವ್ಯ ಸ್ವಭಾವದಿಂದಾಗಿ ಅವನು ಸದಾ ಕೃಪಾಮಯನು. ಆದುದರಿಂದ ಯಾವುದೇ ವರವನ್ನು ಕೊಡುವ ಮೊದಲು ಅದರಿಂದ ಭಕ್ತನಿಗೆ ಶುಭವಾಗುವುದೇ ಎಂದು ಪರಿಶೀಲಿಸುತ್ತಾನೆ. ದೇವೋತ್ತಮ ಪರಮಪುರುಷನು ಸದಾ ದಯಾಮಯನಾದ್ದರಿಂದ ಅವನು ಒಬ್ಬ ರಾಕ್ಷಸನನ್ನು ಕೊಂದಂತೆ ಕಂಡಾಗ ಅಥವಾ ಭಕ್ತನ ವಿಷಯದಲ್ಲಿ ಕೋಪ ಮಾಡಿಕೊಂಡಂತೆ ಕಂಡಾಗ ಅವನು ಮಾಡುವುದೆಲ್ಲ ಶುಭಕರವೇ. ಆದುದರಿಂದ ದೇವೋತ್ತಮ ಪರಮಪುರುಷನನ್ನು ಸರ್ವಮಂಗಳನೆಂದು ಕರೆಯುತ್ತಾನೆ. ಅವನು ಮಾಡುವುದೆಲ್ಲ ಮಂಗಳಕರವೇ. ಶಿವನಂತಹ ದೇವತೆಗಳು ಅನುಗ್ರಹಿಸುವ ವರಗಳನ್ನು ಕುರಿತು ಹೇಳಬೇಕಾದರೆ ಶ್ರೇಷ್ಠ ಋಷಿಗಳು ಹೇಳುವ ಈ ಚಾರಿತ್ರಿಕ ಘಟನೆಯ ಕಥೆಯಿದೆ. ಶಕುನಿಯ ಮಗನಾದ ವೈಕಾಸುರನಿಗೆ ಒಮ್ಮೆ ವರವನ್ನು ಕೊಟ್ಟು ಶಿವನೇ ಬಹು ಅಪಾಯದ ಸ್ಥಿತಿಯಲ್ಲಿ ಸಿಕ್ಕಿಕೊಂಡ. ವೈಕಾಸುರನು ಒಂದು ವರವನ್ನು ಬಯಸಿ ಮೂರು ಮುಖ್ಯ ದೇವತೆಗಳಲ್ಲಿ ಯಾರಿಂದ ಅದನ್ನು ಪಡೆಯಬಹುದು ಎಂದು ಯೋಚಿಸುತ್ತಿದ್ದನು. ಈ ಮಧ್ಯೆ ಅವನಿಗೆ ನಾರದ ಮಹರ್ಷಿಗಳು ಭೇಟಿಯಾಯಿತು. ತನ್ನ ತಪಸ್ಸಿನಿಂದ ಬೇಗ ಫಲವನ್ನು ಪಡೆಯಲು ಯಾರ ಬಳಿಗೆ ಹೋಗಬೇಕು ಎಂದು ಅವನು ಸಮಾಲೋಚನೆ ಮಾಡಿದನು. ಅವನು ಬ್ರಹ್ಮ, ವಿಷ್ಣು ಮತ್ತು ಶಿವ ಈ ಮೂವರಲ್ಲಿ ಬಹುಬೇಗ ಒಲಿಯುವವರು ಯಾರು ಎಂದು ಕೇಳಿದನು. ನಾರದರಿಗೆ ರಾಕ್ಷಸನ ಯೋಚನೆಯು ಅರ್ಥವಾಯಿತು. ಅವರು, ನೀನು ಶಿವನನ್ನು ಪೂಜಿಸುವುದೇ ಉತ್ತಮ, ನೀನು ಬಯಸುವ ಫಲವು ಬೇಗನೆ ದೊರೆಯುವುದು, ಶಿವನು ಬೇಗನೆ ಪ್ರಸನ್ನನಾಗುತ್ತಾನೆ, ಬೇಗನೆ ಅಸಮಾಧಾನ ಮಾಡಿಕೊಳ್ಳುತ್ತಾನೆ, ಆದುದರಿಂದ ಶಿವನನ್ನು ಪೂಜಿಸಿ ನೋಡು ಎಂದರು. ಶಿವನನ್ನು ಪ್ರಾರ್ಥಿಸಿದ ಮಾತ್ರಕ್ಕೆ ಅವನನ್ನು ಒಲಿಸಿಕೊಂಡು ಶ್ರೀಮಂತಿಕೆಯನ್ನು ಪಡೆದ ರಾವಣ, ಬಾಣಾಸುರ ಮೊದಲಾದ ರಾಕ್ಷಸರ ಉದಾಹರಣೆಗಳನ್ನು ಅವರು ಹೇಳಿದರು. ವೈಕಾಸುರ ರಾಕ್ಷಸನ ಸ್ವಭಾವವನ್ನು ತಿಳಿದ ನಾರದ ಮಹರ್ಷಿಗಳು ಅವನಿಗೆ ಬ್ರಹ್ಮ ಅಥವಾ ವಿಷ್ಣುವಿನ ಬಳಿ ಹೋಗಲು ಹೇಳಲಿಲ್ಲ. ತಾಮಸ ಗುಣದವರಾದ ವೈಕಾಸುರನಂತಹವರು ಹೆಚ್ಚು ಕಾಲ ವಿಷ್ಣುವಿನ ಪೂಜೆಯನ್ನು ಮಾಡಲಾರರು. ನಾರದರಿಂದ ಈ ಆದೇಶವನ್ನು ಪಡೆದು ವೈಕಾಸುರನು ಕೇದಾರನಾಥಕ್ಕೆ ಹೋದನು. ಕೇದಾರನಾಥ ಪುಣ್ಯಕ್ಷೇತ್ರವು ಈಗಲೂ ಕಾಶ್ಮೀರದ ಬಳಿ ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ಸದಾ ಅದು ಹಿಮದಿಂದ ಆವೃತವಾಗಿರುತ್ತದೆ. ಆದರೆ ಜುಲೈ ತಿಂಗಳಿನಲ್ಲಿ ದೇವತೆಯನ್ನು ನೋಡಲು ಸಾಧ್ಯ. ತಮ್ಮ ಭಕ್ತಿಯನ್ನು ಸಮರ್ಪಿಸಲು ಭಕ್ತರು ಆಗ ಅಲ್ಲಿಗೆ ಹೋಗುತ್ತಾರೆ. ಕೇದಾರನಾಥವು ಶಿವಭಕ್ತರಿಗಾಗಿಯೇ ಇದೆ. ವೈದಿಕ ತತ್ವದ ಪ್ರಕಾರ ದೇವತೆಗಳಿಗೆ ಆಹಾರವನ್ನು ಅರ್ಪಿಸಲು ಅದನ್ನು ಅಗ್ನಿಯಲ್ಲಿ ಹಾಕುತ್ತಾರೆ. ಆದುದರಿಂದ ಎಲ್ಲ ಧಾರ್ಮಿಕ ವಿಧಿಗಳಲ್ಲಿಯೂ ಯಜ್ಞಾಗ್ನಿಯು ಅಗತ್ಯ. ವೈಕಾಸುರನು ಕೇದಾರನಾಥಕ್ಕೆ ಹೋಗಿ ಶಿವನನ್ನು ಪ್ರಸನ್ನಗೊಳಿಸಲು ಯಜ್ಞಾಗ್ನಿಯನ್ನು ಪ್ರಾರಂಭಿಸಿದನು. ಶಿವನ ಹೆಸರಿನಲ್ಲಿ ಯಜ್ಞಾಗ್ನಿಯನ್ನು ಮಾಡಿ ಅವನನ್ನು ಸಂತೋಷಪಡಿಸಲು ವೈಕಾಸುರನು ತನ್ನ ದೇಹದಿಂದ ಮಾಂಸವನ್ನು ಕತ್ತರಿಸಿ ಅರ್ಪಿಸಲು ಪ್ರಾರಂಭಿಸಿದನು. ಇದು ತಾಮಸಗುಣದ ಪೂಜೆಯ ನಿದರ್ಶನ. ಕೆಲವು ಯಜ್ಞಗಳು ಸಾತ್ವಿಕ ಯಜ್ಞಗಳು, ಕೆಲವು ರಾಜಸ, ಮತ್ತೆ ಕೆಲವು ತಾಮಸ. ಪ್ರಪಂಚದಲ್ಲಿ ಬೇರೆ ಬೇರೆ ಬಗೆಯ ಜನಗಳಿರುವುದರಿಂದ ಬೇರೆ ಬೇರೆ ಬಗೆಯ ತಮಸ್ಸುಗಳು, ಪೂಜೆಗಳು ಇವೆ. ಕಡೆಯ ತಪಸ್ಸಾದ ಕೃಷ್ಣಪ್ರಜ್ಞೆಯು ಅತ್ಯುನ್ನತ ಯೋಗಾಭ್ಯಾಸ ಮತ್ತು ಅತ್ಯುನ್ನತ ಯಜ್ಞ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಹೃದಯದಲ್ಲಿ ಸದಾ ಕೃಷ್ಣನನ್ನು ಸ್ಮರಿಸುವುದು ಅತ್ಯುನ್ನತ ಯೋಗ, ಸಂಕೀರ್ತನ ಯಜ್ಞವು ಅತ್ಯುನ್ನತ ಯಜ್ಞ. ದೇವತೆಗಳನ್ನು ಪೂಜಿಸುವವರು ಬುದ್ಧಿಯನ್ನು ಕಳೆದುಕೊಂಡಿರುತ್ತಾರೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಈ ಅಧ್ಯಾಯದಲ್ಲಿ ಮುಂದೆ ಕೊಡುವಂತೆ ಅಲ್ಪಕಾಲದ ಮತ್ತು ನಿಜವಾಗಿ ಒಳ್ಳೆಯದನ್ನು ಮಾಡದ ಕ್ಷುಲಕ ಪ್ರಾಪಂಚಿಕ ಗುರಿಗಾಗಿ ವೈಕಾಸುರನು ಶಿವನನ್ನು ಸಂತೋಷಪಡಿಸಲು ಬಯಸಿದನು. ಅಸುರರು ಅಥವಾ ತಾಮಸಗುಣದವರು ದೇವತೆಗಳಿಂದ ಇಂತಹ ವರಗಳನ್ನು ಪಡೆದುಕೊಳ್ಳುತ್ತಾರೆ. ಈ ತಾಮಸಗುಣದ ಯಜ್ಞಕ್ಕೆ ಸಂಪೂರ್ಣವಾಗಿ ಪ್ರತಿಯಾದದ್ದು ವಿಷ್ಣು ಅಥವಾ ಕೃಷ್ಣನನ್ನು ಪೂಜಿಸುವ ಅರ್ಚನಾವಿಧಿ. ಇದು ಬಹಳ ಸರಳ. ಶ್ರೀಮಂತನಾಗಲಿ ಬಡವನಾಗಲಿ ತನ್ನ ಭಕ್ತನಿಂದ ತಾನು ಸುಲಭವಾಗಿ ಸಂಪಾದಿಸಬಹುದಾದ ಒಂದು ಹಣ್ಣು, ಒಂದು ಹೂವು ಅಥವಾ ಒಂದಿಷ್ಟು ನೀರನ್ನು ತಾನು ಸ್ವೀಕರಿಸುವುದಾಗಿ ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳಿದ್ದಾನೆ. ಶ್ರೀಮಂತರಾದವರು ಒಂದಿಷ್ಟು ನೀರನ್ನು, ಹಣ್ಣಿನ ಒಂದು ಸಣ್ಣ ತುಂಡನ್ನು ಅಥವಾ ಒಂದು ಸಣ್ಣ ಎಲೆಯನ್ನು ಪ್ರಭುವಿಗೆ ಅರ್ಪಿಸುವರೆಂಬುದು ನಿರೀಕ್ಷಣೆಯಲ್ಲಿ ಮಾತ್ರ. ಶ್ರೀಮಂತನು ತನ್ನ ಸ್ಥಾನಕ್ಕೆ ಅನುಗುಣವಾಗಿ ಕಾಣಿಕೆಯನ್ನು ಅರ್ಪಿಸಬೇಕು. ಆದರೆ ಭಕ್ತನು ಬಡವನಾದರೆ ಪ್ರಭುವು ಅತ್ಯಲ್ಪ ಕಾಣಿಕೆಯನ್ನು ಸ್ವೀಕರಿಸುವನು. ಇಷ್ಟು ವಿಷ್ಣು ಅಥವಾ ಕೃಷ್ಣನ ಪೂಜೆಯು ಬಹು ಸರಳ. ಪ್ರಪಂಚದಲ್ಲಿ ಯಾರು ಬೇಕಾದರೂ ಈ ಪೂಜೆಯನ್ನು ಮಾಡಬಹುದು. ಆದರೆ ವೈಕಾಸುರನ ಕಥೆಯು ತೋರಿಸುವಂತೆ ತಾಮಸಗುಣದ ಪೂಜೆಯು ಬಹು ಕಷ್ಟ ಮತ್ತು ನೋವನ್ನುಂಟು ಮಾಡುವುದಲ್ಲದೆ ಅದು ಕಾಲದ ವೃಥಾವ್ಯಯ. ಆದುದರಿಂದಲೇ ಭಗವದ್ಗೀತೆಯು ದೇವತೆಗಳನ್ನು ಪೂಜಿಸುವವರು ಬುದ್ಧಿಯನ್ನು ಕಳೆದುಕೊಂಡಿರುತ್ತಾರೆ ಎಂದು ಹೇಳುತ್ತದೆ. ಅವರ ಪೂಜಾ ವಿಧಾನವು ಬಹು ಕಠಿಣ, ಅಲ್ಲದೆ ಅವರಿಗೆ ದೊರಕುವ ಫಲವು ಕ್ಷಣಿಕ. ವೈಕಾಸುರನು 6 ದಿನಗಳ ಕಾಲ ತನ್ನ ಬಲಿಯನ್ನು ಮುಂದುವರಿಸಿದರು. ಶಿವನನ್ನು ಕಣ್ಣಾರೆ ನೋಡುವ ಅವನ ಬಯಕೆಯು ಫಲಿಸಲಿಲ್ಲ. ರಾಕ್ಷಸನಿಗೂ ಭಕ್ತನಿಗೂ ಇರುವ ಒಂದು ವ್ಯತ್ಯಾಸವು ಇದು: ತಾನು ದೇವರಿಗೆ ಅರ್ಪಿಸಿದ್ದೆಲ್ಲಾ ಸ್ವೀಕಾರವಾಗುತ್ತದೆ ಎಂದು ಭಕ್ತನ ದೃಢ ವಿಶ್ವಾಸ. ಆದರೆ ರಾಕ್ಷಸನು ತಾನೇ ವರವನ್ನು ಪಡೆದುಕೊಳ್ಳಲು ಸಾಧ್ಯವಾಗುವಂತೆ ತಾನು ಪೂಜಿಸುವ ದೇವತೆಯನ್ನು ಕಣ್ಣಾರೆ ನೋಡಲು ಬಯಸುತ್ತಾನೆ. ಆದರೆ ಭಕ್ತನು ವಿಷ್ಣುವನ್ನು ಅಥವಾ ಕೃಷ್ಣನನ್ನು ತಾನು ವರ ಪಡೆಯುವುದಕ್ಕಾಗಿ ಪೂಜಿಸುವುದಿಲ್ಲ. ಆದುದರಿಂದ ಭಕ್ತನಿಗೆ ಅಕಾಮ ಬಯಕೆ ಇಲ್ಲದವನು ಎಂದು, ಭಕ್ತ ನಲ್ಲದವನಿಗೆ ಸರ್ವಕಾಮ ಎಲ್ಲವನ್ನೂ ಬಯಸುವವನು ಎಂದು ಹೆಸರಿದೆ. 7ನೆಯ ದಿನ ವೈಕಾಸುರನು ತನ್ನ ತಲೆಯನ್ನು ಕತ್ತರಿಸಿ ಶಿವನಿಗೆ ಅರ್ಪಿಸಲು ತೀರ್ಮಾನಿಸಿದನು. ಹತ್ತಿರದ ಕೆರೆಯಲ್ಲಿ ಸ್ನಾನ ಮಾಡಿ ತನ್ನ ದೇಹವು ಕೂದಲು ಇನ್ನೂ ಒದ್ದೆ ಇರುವಂತೆಯೇ ತನ್ನ ತಲೆಯನ್ನು ಕತ್ತರಿಸಿಕೊಳ್ಳಲು ಸಿದ್ಧನಾದನು. ವೈದಿಕ ಪದ್ಧತಿಯ ಪ್ರಕಾರ ಬಲಿ ಕೊಡಬೇಕಾದ ಪ್ರಾಣಿಗೆ ಮೊದಲು ಸ್ನಾನ ಮಾಡಿಸುತ್ತಾರೆ. ಪ್ರಾಣಿಯು ಇನ್ನೂ ಒದ್ದೆ ಇರುವಂತೆಯೇ ಅದನ್ನು ಬಲಿ ಕೊಡುತ್ತಾರೆ. ರಾಕ್ಷಸನು ತನ್ನ ತಲೆಯನ್ನು ಕತ್ತರಿಸಿಕೊಳ್ಳಲು ಸಿದ್ಧನಾಗುತ್ತಿದ್ದಾಗ ಶಿವನ ಮನಸ್ಸು ಕರಗಿತು. ಆದರೆ ಕರುಣೆಯು ಸಾತ್ವಿಕ ಗುಣದ ಲಕ್ಷಣ. ಶಿವನನ್ನು ತ್ರಿಲಿಂಗ ಎಂದು ಕರೆಯುತ್ತಾರೆ. ಅವನ ಕರುಣೆಯು ಸಾತ್ವಿಕ ಗುಣದ ಲಕ್ಷಣ. ಕರುಣೆಯು ಪ್ರತಿಯೊಂದು ಜೀವಿಯಲ್ಲಿಯೂ ಇದೆ. ರಾಕ್ಷಸನು ಯಜ್ಞಾಗ್ನಿಗೆ ತನ್ನ ಮಾಂಸವನ್ನೇ ಅರ್ಪಿಸುತ್ತಿದ್ದರಿಂದ ಶಿವನಲ್ಲಿ ಕರುಣೆಯು ಉಕ್ಕಿತು. ಇದು ಸಹಜವಾದ ಕರುಣೆ. ಯಾರಾದರೂ ಆತ್ಮಹತ್ಯೆ ಮಾಡಿಕೊಳ್ಳಲು ಸಿದ್ಧವಾಗುತ್ತಿರುವುದನ್ನು ಸಾಮಾನ್ಯ ಮನುಷ್ಯನು ಕಂಡರೂ ಅವನನ್ನು ಉಳಿಸಲು ಪ್ರಯತ್ನಿಸುವುದು ಆ ಮನುಷ್ಯನ ಕರ್ತವ್ಯ. ಅವನನ್ನು ಬೇಡಿಕೊಳ್ಳುವ ಅಗತ್ಯವೇ ಇಲ್ಲ. ರಾಕ್ಷಸನು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವುದನ್ನು ತಡೆಯಲು ಶಿವನು ಅಗ್ನಿಯಿಂದ ಹೊರಬಂದದ್ದು ದೊಡ್ಡ ಉಪಕಾರವೇನೂ ಅಲ್ಲ. ಶಿವನ ಸ್ಪರ್ಶವು ರಾಕ್ಷಸನು ಆತ್ಮಹತ್ಯೆ ಮಾಡಿಕೊಳ್ಳದಂತೆ ನಡೆಯಿತು. ಅವನ ದೇಹದ ಗಾಯಗಳು ಕೂಡಲೇ ಗುಣವಾದವು. ಅವನ ದೇಹವು ಮೊದಲಿನಂತೆಯೇ ಆಯಿತು. ಶಿವನು ರಾಕ್ಷಸನಿಗೆ, ಪ್ರೀತಿಯ ವೃಕಾಸುರ, ನೀನು ನಿನ್ನ ತಲೆಯನ್ನು ಕತ್ತರಿಸಿಕೊಳ್ಳುವ ಅಗತ್ಯವಿಲ್ಲ. ನೀನು ಯಾವ ವರವನ್ನು ಬೇಕಾದರೂ ಕೇಳು, ನಿನ್ನ ಅಪೇಕ್ಷೆಯನ್ನು ಸಲ್ಲಿಸುತ್ತೇನೆ. ನನ್ನನ್ನು ಪ್ರಸನ್ನಗೊಳಿಸಲು ನೀನು ತಲೆಯನ್ನು ಕತ್ತರಿಸಿಕೊಳ್ಳಲು ಏಕೆ ಪ್ರಯತ್ನಿಸಿದೆ ಎಂದು ನನಗೆ ಅರ್ಥವಾಗುವುದಿಲ್ಲ. ಒಂದು ಸ್ವಲ್ಪ ನೀರನ್ನು ಅರ್ಪಿಸಿದರೂ ನನಗೆ ತೃಪ್ತಿಯಾಗುತ್ತದೆ ಎಂದು ಹೇಳಿದನು. ವಾಸ್ತವವಾಗಿ ವೈದಿಕ ರೀತಿಗೆ ಅನುಗುಣವಾಗಿ ದೇವಾಲಯದಲ್ಲಿರುವ ಶಿವಲಿಂಗಕ್ಕೆ ಅಥವಾ ಶಿವನ ವಿಗ್ರಹಕ್ಕೆ ಒಂದು ಸ್ವಲ್ಪ ಗಂಗಾಜಲವನ್ನು ಅರ್ಪಿಸಿ ಪೂಜಿಸುತ್ತಾರೆ. ಏಕೆಂದರೆ ತನ್ನ ತಲೆಯ ಮೇಲೆ ಗಂಗಾಜಲವನ್ನು ಅಭಿಷೇಕ ಮಾಡಿದರೆ ಶಿವನಿಗೆ ಬಹುತೃಪ್ತಿಯಾಗುತ್ತದೆ ಎಂದು ಹೇಳುತ್ತಾರೆ. ಶಿವನಿಗೆ ಮತ್ತು ದುರ್ಗಾದೇವಿಗೆ ವಿಶೇಷವಾಗಿ ಗಂಗಾಜಲವನ್ನು, ಬಿಲ್ವಪತ್ರಗಳನ್ನು ಅರ್ಪಿಸಿ ಭಕ್ತರು ಪೂಜೆ ಮಾಡುತ್ತಾರೆ. ಈ ಮರದ ಹಣ್ಣನ್ನು ಶಿವನಿಗೆ ಅರ್ಪಿಸುತ್ತಾರೆ. ಬಹು ಸರಳವಾದ ಪೂಜಾ ವಿಧಾನದಿಂದಲೂ ತನಗೆ ತೃಪ್ತಿಯಾಗುತ್ತದೆ ಎಂದು ಶಿವನು ವೃಕಾಸುರನಿಗೆ ಆಶ್ವಾಸನೆಯನ್ನು ಕೊಟ್ಟನು. ಹೀಗಿರುವಾಗ ಅವನಿಗೆ ತನ್ನ ತಲೆಯನ್ನು ಕತ್ತರಿಸಿಕೊಳ್ಳುವ ಆತುರ ಬೇಕೆ ಮತ್ತು ತನ್ನ ದೇಹದ ತುಂಡುಗಳನ್ನು ಅಗ್ನಿಗೆ ಅರ್ಪಿಸಿ ನೋವನ್ನು ಏಕೆ ಅನುಭವಿಸಬೇಕು? ಇಂತಹ ಕಠೋರ ಆಚರಣೆಗಳ ಅಗತ್ಯವೇ ಇಲ್ಲ. ಕರುಣೆ ಮತ್ತು ಅನುಕಂಪಗಳಿಂದ ಅವನು ಬೇಡಿದ ವರವನ್ನು ಕೊಡಲು ಶಿವನು ಸಿದ್ಧನಾದನು. ಶಿವನು ರಾಕ್ಷಸನಿಗೆ ಈ ಅವಕಾಶವನ್ನು ಕೊಟ್ಟಾಗ ಅವನು ಒಂದು ಭಯಂಕರವಾದ ಮತ್ತು ಅಸಹ್ಯವಾದ ವರವನ್ನು ಕೇಳಿದನು. ಆ ರಾಕ್ಷಸನು ಬಹಳ ಪಾಪಿ. ಪಾಪಿಗಳಿಗೆ ದೇವತೆಯಿಂದ ಎಂತಹ ವರವನ್ನು ಬೇಡಬೇಕು ಎನ್ನುವುದು ತಿಳಿದಿರುವುದಿಲ್ಲ. ತಾನು ಯಾರ ತಲೆಯನ್ನಾದರೂ ಮುಟ್ಟಿದರೆ ಅದು ಕೂಡಲೇ ಒಡೆದು ಮನುಷ್ಯನು ಸಾಯಬೇಕು ಎನ್ನುವ ವರವನ್ನು ಬೇಡಿದನು. ಭಗವದ್ಗೀತೆಯಲ್ಲಿ ಅಸುರರನ್ನು ದುಷ್ಕೃತಿನರು ಅಥವಾ ದುಷ್ಕರ್ಮಿಗಳು ಎಂದು ವರ್ಣಿಸಿದೆ. ಕೃತಿ ಎಂದರೆ ಬಹು ಪುಣ್ಯಕರವಾದದ್ದು. ಅದಕ್ಕೆ ದುಷ್ ಎನ್ನುವ ಪ್ರತ್ಯಯವನ್ನು ಸೇರಿಸಿದರೆ ಅಸಹ್ಯಕರ ಎಂದು ಅರ್ಥವಾಗುತ್ತದೆ. ದೇವೋತ್ತಮ ಪರಮಪುರುಷನಿಗೆ ಶರಣಾಗುವುದರ ಬದಲು ದುಷ್ಕತಿನರು ಹೇಸಿಗೆಯಾಗುವ ಪ್ರಾಪಂಚಿಕ ಲಾಭಗಳಿಗಾಗಿ ಬೇರೆ ದೇವತೆಗಳನ್ನು ಪೂಜಿಸುತ್ತಾರೆ. ಕೆಲವೊಮ್ಮೆ ಇಂತಹ ರಾಕ್ಷಸರು ಭೌತಿಕ ವಿಜ್ಞಾನಿಗಳಾಗಿ ವಿನಾಶಕರ ಅಸ್ತ್ರಗಳನ್ನು ಕಂಡುಹಿಡಿಯುತ್ತಾರೆ. ಮನುಷ್ಯನನ್ನು ಸಾವಿನಿಂದ ಉಳಿಸಿ ಬಲ್ಲದಂತಹುದನ್ನು ಕಂಡುಹಿಡಿದು ಇವರು ತಮ್ಮ ಒಳ್ಳೆಯ ಶಕ್ತಿಯನ್ನು ತೋರಿಸಲಾರರು. ಅದರ ಬದಲು ಸಾವಿನ ಪ್ರಕ್ರಿಯೆಯನ್ನು ಇನ್ನೂ ವೇಗಗೊಳಿಸುವ ಅಸ್ತ್ರಗಳನ್ನು ಕಂಡುಹಿಡಿಯುತ್ತಾರೆ. ಶಿವನಿಗೆ ಯಾವ ವರವನ್ನಾದರೂ ಕೊಡಬಲ್ಲ ಶಕ್ತಿ ಇದೆ. ಮಾನವ ಕುಲಕ್ಕೆ ಉಪಕಾರವಾಗುವಂತಹ ಏನನ್ನಾದರೂ ರಾಕ್ಷಸನು ಕೇಳಬಹುದಾಗಿತ್ತು. ಆದರೆ ತನ್ನ ವೈಯಕ್ತಿಕ ಲಾಭಕ್ಕಾಗಿ ತಾನು ಯಾರ ತಲೆಯನ್ನು ಮುಟ್ಟಿದರೆ ಅವರು ಕೂಡಲೇ ಸಾಯಬೇಕು ಎಂದು ಕೇಳಿದನು. ಶಿವನಿಗೆ ರಾಕ್ಷಸನ ಉದ್ದೇಶವು ಅರ್ಥವಾಯಿತು. ಅವನು ಕೇಳಿದ ವರವನ್ನು ಕೊಡುವುದಾಗಿ ಆಶ್ವಾಸನೆಯನ್ನು ನೀಡುವುದಕ್ಕಾಗಿ ವಿಷಾದವಾಯಿತು. ಅವನು ತನ್ನ ಆಶ್ವಾಸನೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳುವಂತಿರಲಿಲ್ಲ. ಆದರೆ ಮಾನವ ಸಮಾಜಕ್ಕೆ ವಿಪತ್ಕಾರವಾದ ವರವನ್ನು ಕೊಡುತ್ತಿದ್ದೇನೆಂದು ಅವನಿಗೆ ದುಃಖವಾಯಿತು. ರಾಕ್ಷಸರಿಗೆ ಬುದ್ಧಿ ಮತ್ತು ಯೋಗ್ಯತೆ ಇದ್ದರೂ ಅವುಗಳನ್ನು ಅಸಹ್ಯಕರ ಕಾರ್ಯಗಳಲ್ಲಿ ಬಳಸುತ್ತಾರೆ. ಆದುದರಿಂದಲೇ ಅವರನ್ನು ದುಷ್ಕತಿನರು, ದುಷ್ಟರು ಎಂದು ವರ್ಣಿಸುವುದು. ಉದಾಹರಣೆಗೆ, ಕೆಲವೊಮ್ಮೆ ಭೌತಿಕ ಪ್ರಪಂಚದ ವಿಜ್ಞಾನಿಗಳು ಒಂದು ವಿನಾಶಕಾರ ಅಸ್ತ್ರವನ್ನು ಕಂಡುಹಿಡಿಯುತ್ತಾರೆ. ಇಂತಹ ವೈಜ್ಞಾನಿಕ ಸಂಶೋಧನೆಗೆ ಬಹು ಒಳ್ಳೆಯ ಮಿದುಳೆ ಬೇಕು. ಆದರೆ ಮಾನವ ಸಮಾಜಕ್ಕೆ ಉಪಕಾರವಾಗುವಂತಹದ್ದನ್ನು ಕಂಡುಹಿಡಿಯುವ ಬದಲು ಆಗಲೇ ಪ್ರತಿಯೊಬ್ಬ ಮನುಷ್ಯನಿಗೂ ಅನಿವಾರ್ಯವಾದ ಸಾವಿನ ವೇಗವನ್ನು ಹೆಚ್ಚಿಸಲು ಏನನ್ನಾದರೂ ಕಂಡುಹಿಡಿಯುತ್ತಾರೆ. ಹಾಗೆಯೇ ವೃಕಾಸುರನು ಮಾನವ ಸಮಾಜಕ್ಕೆ ಉಪಕಾರವಾಗುವಂತಹ ವರವನ್ನು ಕೇಳದೆ ಬಹು ಅಪಾಯಕಾರವಾದ ವರವನ್ನು ಕೇಳಿದನು. ಆದುದರಿಂದ ಶಿವನಿಗೆ ತನ್ನೊಳಗೆ ದುಃಖವಾಯಿತು. ಆದರೆ ದೇವೋತ್ತಮ ಪರಮಪುರುಷನ ಭಕ್ತರು ವಿಷ್ಣು ಅಥವಾ ಕೃಷ್ಣನಿಂದ ಏನನ್ನೂ ಬೇಡುವುದಿಲ್ಲ. ಪ್ರಭುವಿನಿಂದ ಏನನ್ನಾದರೂ ಬೇಡಿದರೂ ಅದು ಮನುಷ್ಯ ಕುಲಕ್ಕೆ ಅಪಾಯಕಾರವಾದದ್ದಲ್ಲ. ರಾಕ್ಷಸರಿಗೆ ಮತ್ತು ಭಕ್ತರಿಗೂ ಅಥವಾ ಶಿವನನ್ನು ಆರಾಧಿಸುವವರಿಗೂ ವಿಷ್ಣುವನ್ನು ಆರಾಧಿಸುವವರಿಗೂ ಇದೇ ವ್ಯತ್ಯಾಸ. ಶುಕಮುನಿಗಳು ವೃಕಾಸುರನ ಚರಿತ್ರೆಯನ್ನು ಹೇಳುತ್ತಿದ್ದಾಗ ಅವರು ಪರೀಕ್ಷಿತ್ ಮಹಾರಾಜನನ್ನು ಭರತಪುತ್ರ ಎಂದು ಸಂಬೋಧಿಸಿದರು. ಇದು ಪರೀಕ್ಷಿತ್ ಮಹಾರಾಜನು ಭಕ್ತರ ಕುಟುಂಬದಲ್ಲಿ ಹುಟ್ಟಿದವನು ಎಂದು ತೋರಿಸುತ್ತದೆ. ಪರೀಕ್ಷಿತ್ ಮಹಾರಾಜನು ತಾಯಿಯ ಗರ್ಭದಲ್ಲಿದ್ದಾಗ ಅವನನ್ನು ಕೃಷ್ಣನು ಉಳಿಸಿದ್ದನು. ಹಾಗೆಯೇ ತನ್ನನ್ನು ಬ್ರಾಹ್ಮಣನ ಶಾಪದಿಂದ ಉಳಿಸಬೇಕೆಂದು ಅವನು ಕೃಷ್ಣನನ್ನು ಬೇಡಬಹುದಾಗಿತ್ತು. ಆದರೆ ಅವನು ಹಾಗೆ ಮಾಡಲಿಲ್ಲ. ಆದರೆ ರಾಕ್ಷಸನು ಎಲ್ಲರನ್ನೂ ತನ್ನ ಹಸ್ತಸ್ಪರ್ಶದಿಂದ ಕೊಂದು ತಾನು ಅಮರನಾಗಬೇಕೆಂದು ಬಯಸಿದನು. ಶಿವನಿಗೆ ಇದು ಅರ್ಥವಾಯಿತು. ಆದರೆ ಅವನು ಮಾತು ಕೊಟ್ಟದ್ದರಿಂದ ಆ ವರವನ್ನು ಅನುಗ್ರಹಿಸಿದನು. ಬಹುಪಾಪಿಯಾದ ಆ ರಾಕ್ಷಸನು ತನ್ನ ವರವನ್ನು ಬಳಸಿ ಶಿವನನ್ನು ಕೊಂದು ಗೌರಿಯನ್ನು ವಶಪಡಿಸಿಕೊಳ್ಳಬೇಕೆಂದು ತೀರ್ಮಾನಿಸಿದನು. ತನ್ನ ಕೈಯನ್ನು ಶಿವನ ತಲೆಯ ಮೇಲಿಡಲು ತೀರ್ಮಾನಿಸಿದನು. ರಾಕ್ಷಸನಿಗೆ ತಾನೇ ಕೊಟ್ಟ ವರದಿಂದ ಶಿವನು ಇಕ್ಕಟ್ಟಿಗೆ ಸಿಕ್ಕಿಕೊಂಡನು. ಪ್ರಾಪಂಚಿಕ ಮನೋಧರ್ಮದ ಭಕ್ತನು ದೇವತೆಗಳಿಂದ ಪಡೆದ ವರವನ್ನು ದುರುಪಯೋಗ ಪಡಿಸಿಕೊಳ್ಳುವ ಇನ್ನೊಂದು ಉದಾಹರಣೆ ಇದು. ಇನ್ನೇನು ಯೋಚನೆ ಮಾಡದೆ ವೃಕಾಸುರನು ಶಿವನ ತಲೆಯ ಮೇಲೆ ಕೈಯನ್ನಿಡಲು ಅವನ ಬಳಿಗೆ ಹೋದನು. ಅವನನ್ನು ಕಂಡು ಶಿವನಿಗೆ ಎಷ್ಟು ಹೆದರಿಕೆಯಾಯಿತೆಂದರೆ ಅವನು ನಡುಗಿದನು, ಭೂಮಿಯಿಂದ ಆಕಾಶಕ್ಕೆ ಹಾರಿದನು, ಮೇಲಿನ ಲೋಕಗಳ ವ್ಯೂಹಗಳಾಚೆ ವಿಶ್ವದ ಎಲ್ಲೆಯನ್ನು ತಲುಪುವವರೆಗೂ ಆಕಾಶದಿಂದ ಓಡಿದನು, ಶಿವನ ಸ್ಥಳದಿಂದ ಸ್ಥಳಕ್ಕೆ ಓಡಿ ಹೋದನು. ಆದರೆ ವೃಕಾಸುರನು ಅವನನ್ನು ಅಟ್ಟಿಸಿಕೊಂಡೇ ಹೋದನು. ಬ್ರಹ್ಮ, ಇಂದ್ರ, ಚಂದ್ರರಂತಹ ಇತರ ಲೋಕಗಳನ್ನಾಳುವ ದೇವತೆಗಳಿಗೆ ಶಿವನ ಮೇಲೆ ಎರಗಲಿದ್ದ ಅಪಾಯದಿಂದ ಅವನನ್ನು ರಕ್ಷಿಸಲು ಯಾವ ಮಾರ್ಗವೂ ಕಾಣಲಿಲ್ಲ. ಶಿವನು ಎಲ್ಲಿಯೇ ಹೋದರೂ ಅವರೆಲ್ಲ ಮೌನವಾಗಿದ್ದರು. ಈ ವಿಶ್ವದಲ್ಲಿರುವ ಶ್ವೇತದ್ವೀಪ ಎನ್ನುವ ಲೋಕದಲ್ಲಿ ವಿಷ್ಣುವು ಇರುತ್ತಾನೆ. ಶಿವನು ವಿಷ್ಣುವಿನ ಬಳಿಗೆ ಹೋದನು. ಶ್ವೇತದ್ವೀಪವು ಬಹಿರ್ಶಕ್ತಿಯ ಪ್ರಭಾವದಿಂದಾಚೆ ಇರುವ ಇಲ್ಲಿನ ವೈಕುಂಠ ಲೋಕ. ಸರ್ವವ್ಯಾಪಿಯಾಗಿ ವಿಷ್ಣುವು ಎಲ್ಲೆಲ್ಲಿಯೂ ಇರುತ್ತಾನೆ, ಆದರೆ ಅವನಿದ್ದಡೆ ವೈಕುಂಠ. ಭಗವಂತನು ಎಲ್ಲ ಜೀವಿಗಳ ಹೃದಯದಲ್ಲಿರುತ್ತಾನೆ ಎಂದು ಭಗವದ್ಗೀತೆಯು ಹೇಳುತ್ತದೆ. ಕೆಳವರ್ಗದಲ್ಲಿ ಹುಟ್ಟಿರುವವರ ಹೃದಯದಲ್ಲಿಯೂ ಅವನು ಇರುತ್ತಾನೆ, ಆದರೆ ಇದರಿಂದ ಅವನು ಕೆಳವರ್ಗದಲ್ಲಿ ಹುಟ್ಟಿದ ಎಂದು ಅರ್ಥವಲ್ಲ. ಅವನು ಇರುವ ಸ್ಥಳವೇ ವೈಕುಂಠವಾಗುತ್ತದೆ. ಆದುದರಿಂದ ಈ ವಿಶ್ವದಲ್ಲಿ ಶ್ವೇತದ್ವೀಪ ಎಂದು ಕರೆಯುವ ಲೋಕವು ವೈಕುಂಠ ಲೋಕವೇ. ಕಾಡಿನಲ್ಲಿ ವಾಸ ಮಾಡುವುದು ಸಾತ್ವಿಕ ಗುಣ. ದೊಡ್ಡ ನಗರಗಳಲ್ಲಿ, ದೊಡ್ಡ ಊರುಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ವಾಸ ಮಾಡುವುದು ರಾಜಸ ಗುಣ. ಮತ್ತು ನಾಲ್ಕು ಪಾಪಕರ್ಮಗಳಾದ ಅನೈತಿಕ ಲೈಂಗಿಕತೆ, ಮದ್ಯಪಾನ, ಮಾಂಸಭಕ್ಷಣೆ ಮತ್ತು ಜೂಜುಗಳಲ್ಲಿ ನಿರತರಾಗಿರುವಂತಹ ಜನರಿರುವ ಸ್ಥಳದಲ್ಲಿ ವಾಸಿಸುವುದು ತಾಮಸಗುಣ ಎಂದು ಶಾಸ್ತ್ರಗಳಲ್ಲಿ ಹೇಳಿದೆ. ಆದರೆ ವಿಷ್ಣು ದೇವಾಲಯದಲ್ಲಿ ಪರಮಪ್ರಭುವಿನ ವಾಸಸ್ಥಾನವು ವೈಕುಂಠದಲ್ಲಿರುತ್ತದೆ. ದೇವಾಲಯವು ಎಲ್ಲಿದೆ ಎನ್ನುವುದೇ ಮುಖ್ಯವಲ್ಲ, ಅದು ಎಲ್ಲೇ ಇರಲಿ ದೇವಾಲಯವು ವೈಕುಂಠ. ಹಾಗೆಯೇ ಪ್ರಾಪಂಚಿಕ ವ್ಯಾಪ್ತಿಯಲ್ಲಿದ್ದರೂ ಶ್ವೇತದ್ವೀಪ ಲೋಕವು ವೈಕುಂಠವೇ. ಕಟ್ಟ ಕಡೆಗೆ ಶಿವನು ಶ್ವೇತದ್ವೀಪ ವೈಕುಂಠವನ್ನು ಹೊಕ್ಕನು. ಶ್ವೇತದ್ವೀಪದಲ್ಲಿ ಭೌತಿಕ ಜಗತ್ತಿನ ಅಸೂಯಾ ಸ್ವಭಾವದಿಂದ ಸಂಪೂರ್ಣವಾಗಿ ಮುಕ್ತರಾದ ಮತ್ತು ಭೌತಿಕ ಚಟುವಟಿಕೆಗಳ ನಾಲ್ಕೂ ತತ್ವಗಳಾದ ಧಾರ್ಮಿಕತೆ, ಆರ್ಥಿಕ ಬೆಳವಣಿಗೆ, ಇಂದ್ರಿಯ ತೃಪ್ತಿ ಮತ್ತು ಮುಕ್ತಿ ಇವುಗಳ ವ್ಯಾಪ್ತಿಗೆ ಸಿಕ್ಕದ ಶ್ರೇಷ್ಠ ಧರ್ಮಿಷ್ಠರಾಗಿದ್ದಾರೆ. ವೈಕುಂಠ ಲೋಕವನ್ನು ಪ್ರವೇಶಿಸಿದ ಯಾರೇ ಆಗಲಿ ಈ ಭೌತಿಕ ಜಗತ್ತಿಗೆ ಹಿಂದಿರುಗುವುದಿಲ್ಲ. ನಾರಾಯಣನಿಗೆ ತನ್ನ ಭಕ್ತರಲ್ಲಿ ಬಹುಪ್ರೀತಿ ಎಂದು ಕೀರ್ತಿ ಇದೆ. ಶಿವನು ತೀವ್ರ ಅಪಾಯದಲ್ಲಿದ್ದಾನೆ ಎಂದು ತಿಳಿಯುತ್ತಲೇ ಅವನು ಬ್ರಹ್ಮಚಾರಿಯ ರೂಪದಲ್ಲಿ ದೂರಸ್ಥಳದಿಂದ ಸ್ವಾಗತಿಸಲು ಶಿವನ ಬಳಿಗೆ ಹೋದನು. ತನ್ನ ಸೊಂಟದ ಸುತ್ತ ಒಂದು ಪಟ್ಟಿ, ಜನಿವಾರ, ಕೃಷ್ಣಾರ್ಜುನ, ಬ್ರಹ್ಮಚಾರಿಯ ದಂಡ ಮತ್ತು ರುದ್ರಾಕ್ಷಿ ಮಣಿಗಳಿಂದ ಅವನು ಪರಿಪೂರ್ಣ ಬ್ರಹ್ಮಚಾರಿಯಂತೆ ಕಾಣಿಸಿಕೊಂಡನು. ರುದ್ರಾಕ್ಷಿ ಮಣಿಗಳು ತುಳಸಿ ಮಣಿಗಳಿಗಿಂತ ಬೇರೆ. ರುದ್ರಾಕ್ಷಿ ಮಣಿಗಳನ್ನು ಶಿವಭಕ್ತರು ಉಪಯೋಗಿಸುತ್ತಾರೆ. ನಾರಾಯಣನು ಬ್ರಹ್ಮಚಾರಿಯ ರೂಪದಲ್ಲಿ ಶಿವನ ಮುಂದೆ ನಿಂತನು. ಅವನ ದೇಹದಿಂದ ಹೊರಹೊಮ್ಮುತ್ತಿದ್ದ ಪ್ರಭೆಯು ಶಿವನನ್ನು ಮಾತ್ರವಲ್ಲ ವೃಕಾಸುರನನ್ನು ಆಕರ್ಷಿಸಿತು. ನಾರಾಯಣನು ವೃಕಾಸುರನ ಒಲವನ್ನು ಗಮನವನ್ನು ಪಡೆಯಲು ಅವನಿಗೆ ಗೌರವದಿಂದ ಪ್ರಣಾಮಗಳನ್ನು ಮಾಡಿದನು. ಹೀಗೆ ರಾಕ್ಷಸನನ್ನು ತಡೆದು ನಿಲ್ಲಿಸಿ ಪ್ರಭುವು ಅವನಿಗೆ ಹೀಗೆ ಹೇಳಿದ, ಪ್ರಿಯ ಶಕುನಿಸುತ ನೀನು ಬಹುದೂರದಿಂದ ಬಂದವನಂತೆ ಆಯಾಸಗೊಂಡವನಂತೆ ಕಾಣುತ್ತೀಯೇ. ನಿನ್ನ ಉದ್ದೇಶವೇನು? ಇಷ್ಟು ದೂರ ಏಕೆ ಬಂದಿದ್ದೀಯೇ? ನಿನಗೆ ಬಹು ಆಯಾಸವಾಗಿರುವುದು ನನಗೆ ಕಾಣುತ್ತದೆ. ಆದುದರಿಂದ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೋ ಎಂದು ವಿನಂತಿಸುತ್ತೇನೆ. ನೀನು ಅನಗತ್ಯವಾಗಿ ದೇಹಕ್ಕೆ ಆಯಾಸವನ್ನುಂಟು ಮಾಡಬಾರದು. ಈ ದೇಹದಿಂದ ಮಾತ್ರ ಮನುಷ್ಯನು ತನ್ನ ಮನಸ್ಸಿನ ಆಸೆಗಳನ್ನು ಪೂರೈಸಿಕೊಳ್ಳಬಹುದು. ಆದುದರಿಂದ ಪ್ರತಿಯೊಬ್ಬರೂ ದೇಹವು ಮುಖ್ಯವೆಂದು ಭಾವಿಸುತ್ತಾರೆ. ಆದುದರಿಂದ ನಾವು ಅನವಶ್ಯಕವಾಗಿ ದೇಹಕ್ಕೆ ತೊಂದರೆ ಕಾಸುರನ ತಂದೆ ಶಕುನಿಯ ಪರಿಚಯವಿದೆ ಎಂದು ನಂಬಿಸಲು ಅವನನ್ನು ಶಕುನಿಸುತ ಎಂದು ಕರೆದನು. ವೃಕಾಸುರನು ಬ್ರಹ್ಮಚಾರಿಯು ತನ್ನ ಕುಟುಂಬಕ್ಕೆ ತಿಳಿದವನಾಗಿರಬೇಕು ಎಂದು ಭಾವಿಸಿದ. ಆದುದರಿಂದ ಬ್ರಹ್ಮಚಾರಿಯ ಅನುಕಂಪದ ಮಾತುಗಳು ಅವನ ಮನಸ್ಸನ್ನು ಮುಟ್ಟಿದವು. ವಿಶ್ರಾಂತಿ ತೆಗೆದುಕೊಳ್ಳಲು ತನಗೆ ಕಾಲಾವಕಾಶವಿಲ್ಲ ಎಂದು ರಾಕ್ಷಸನು ವಾದಿಸುವ ಮೊದಲೇ ಪ್ರಭುವು ಅವನಿಗೆ ದೇಹದ ಮಹತ್ವವನ್ನು ತಿಳಿಸಿಕೊಟ್ಟನು. ರಾಕ್ಷಸನ ಮನಸ್ಸು ಒಂದು ಅದನ್ನು ಒಪ್ಪಿತು. ಯಾವ ಮನುಷ್ಯನೇ ಆಗಲಿ, ಅದರಲ್ಲಿಯೂ ರಾಕ್ಷಸನಾದವನು ದೇಹಕ್ಕೆ ಮಹತ್ವವನ್ನು ಕೊಡುತ್ತಾನೆ. ವೃಕಾಸುರನಿಗೆ ತನ್ನ ದೇಹವು ಮುಖ್ಯ ಎನ್ನುವುದು ಮನದಟ್ಟಾಯಿತು. ರಾಕ್ಷಸನನ್ನು ಸಮಾಧಾನಗೊಳಿಸಲು ಬ್ರಹ್ಮಚಾರಿಯು ಅವನಿಗೆ ಹೀಗೆ ಹೇಳಿದನು, ಪ್ರಿಯ ಪ್ರಭುವೇ, ಇಷ್ಟು ದೂರ ಬರುವ ತೊಂದರೆಯನ್ನು ನೀನು ಏಕೆ ತೆಗೆದುಕೊಂಡೆ ಎನ್ನುವುದನ್ನು ನೀನು ನನಗೆ ಹೇಳಬಹುದಾದರೆ ನಿನ್ನ ಕೆಲಸವು ಸುಲಭವಾಗಿ ಕೈಗೊಡುವಂತೆ ಪ್ರಾಯಶಃ ನಾನೂ ಸಹಾಯ ಮಾಡಬಲ್ಲೆ. ರಾಕ್ಷಸನಿಗೆ ಪ್ರಭುವು ತಾನು ಪರಬ್ರಹ್ಮನಾದುದರಿಂದ ಶಿವನಿಂದ ಉಂಟಾಗಿದ್ದ ಇಕ್ಕಟ್ಟಿನ ಸ್ಥಿತಿಯನ್ನು ಸರಿಪಡಿಸುವುದಾಗಿ ಪರೋಕ್ಷವಾಗಿ ತಿಳಿಸಿಕೊಡುತ್ತಿದ್ದ. ಬ್ರಹ್ಮಚಾರಿ ರೂಪದ ನಾರಾಯಣನ ಸವಿ ಮಾತುಗಳಿಂದ ರಾಕ್ಷಸನಿಗೆ ಬಹು ಸಮಾಧಾನವಾಯಿತು. ಶಿವನು ತನಗೆ ವರವನ್ನು ಕೊಟ್ಟ ಕಥೆಯನ್ನು ಸಮಗ್ರವಾಗಿ ಹೇಳಿದನು. ಪ್ರಭುವು ರಾಕ್ಷಸನಿಗೆ ಹೀಗೆ ಉತ್ತರಿಸಿದನು, ಶಿವನು ನಿನಗೆ ಇಂತಹ ವರವನ್ನು ನಿಜವಾಗಿಯೂ ಕೊಟ್ಟಿದ್ದಾನೆ ಎಂದು ನಾನು ನಂಬಲಾರೆ. ನನಗೆ ತಿಳಿದ ಮಟ್ಟಿಗೆ ಶಿವನ ಮನಃಸ್ಥಿತಿಯು ಸರಿಯಾಗಿಲ್ಲ. ಅವನು ತನ್ನ ಮಾವ ದಕ್ಷನೊಡನೆ ಜಗಳವಾಡಿದ್ದಾನೆ. ಪಿಶಾಚಿಯಾಗುವಂತೆ ಅವನಿಗೆ ಶಾಪ ತಗಲಿದೆ. ಈಗ ಅವನು ಭೂತಗಳ ಮತ್ತು ಪಿಶಾಚಿಗಳ ನಾಯಕನಾಗಿದ್ದಾನೆ. ನನಗೆ ಅವನ ಮಾತಿನಲ್ಲಿ ನಂಬಿಕೆ ಇಲ್ಲ. ಪ್ರಿಯ ಅಸುರ ರಾಜ, ಶಿವನ ಮಾತುಗಳಲ್ಲಿ ಇನ್ನೂ ನನಗೆ ನಂಬಿಕೆ ಇದ್ದರೆ ನಿನ್ನ ಕೈಯನ್ನು ನಿನ್ನ ತಲೆಯ ಮೇಲಿಟ್ಟುಕೊಂಡು ಏಕೆ ಪ್ರಯೋಗ ನೋಡಿ ಮಾಡಬಾರದು? ಅವನು ವರವನ್ನು ಕೊಟ್ಟಿರುವುದು ಸುಳ್ಳಾದರೆ ಇನ್ನು ಮುಂದೆ ಇಂತಹ ಸುಳ್ಳು ವರಗಳನ್ನು ಕೊಡದಂತೆ ನೀನು ಈ ಸುಳ್ಳಾಗಾರ ಶಿವನನ್ನು ಕೂಡಲೇ ಕೊಂದು ಬಿಡಬಹುದು. ಹೀಗೆ ನಾರಾಯಣನ ಸಿಹಿ ಮಾತುಗಳು ಮತ್ತು ಅವನ ಹೆಚ್ಚಿನ ಮಾಯೆಯ ವಿಸ್ತೃತ ರೂಪದಿಂದ ರಾಕ್ಷಸನು ದಿಗ್ಭ್ರಮೆಯಾದನು. ಅವನು ಶಿವನ ಶಕ್ತಿಯನ್ನು ಅವನ ವರವನ್ನು ಮರೆತೇ ಬಿಟ್ಟನು. ಆದುದರಿಂದ ಅವನು ತನ್ನ ಕೈಯನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಳ್ಳುವಂತೆ ಮಾಡುವುದು ಸುಲಭವಾಯಿತು. ರಾಕ್ಷಸನು ಹಾಗೆ ಮಾಡುತ್ತಲೇ ಸಿಡಿಲು ಹೊಡೆದಂತೆ ಅವನ ತಲೆಯು ಸೀಡಿ ಹೋಯಿತು. ಅವನು ಕೂಡಲೇ ಸತ್ತು ಹೋದನು. ಸ್ವರ್ಗಲೋಕದಲ್ಲಿರುವ ದೇವತೆಗಳು ನಾರಾಯಣನ ಮಹಿಮೆಯನ್ನು ಹಾಡುತ್ತಾ ಅವನಿಗೆ ಕೃತಜ್ಞತೆಯನ್ನು ಅರ್ಪಿಸುತ್ತಾ ಸ್ವರ್ಗದಿಂದ ಹೊಗಳನ್ನು ಸುರಿಸಿ ಅವನಿಗೆ ಪ್ರಣಾಮ ಮಾಡಿದರು. ವೃಕಾಸುರನು ಸತ್ತಾಗ ದೇವತೆಗಳು, ಪಿತೃಗಳು, ಗಂಧರ್ವರು ಮತ್ತು ಜನಲೋಕದ ನಿವಾಸಿಗಳು ಮೊದಲಾದ ಉನ್ನತ ಲೋಕಗಳ ನಿವಾಸಿಗಳು ದೇವೋತ್ತಮ ಪರಮಪುರುಷನ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡಿದರು. ಹೀಗೆ ವಿಷ್ಣುವು ಶಿವನಿಗಾಗಿ ಕಾದಿದ್ದ ವಿಪತ್ತಿನಿಂದ ಅವನನ್ನು ಬ್ರಹ್ಮಚಾರಿಯ ರೂಪದಲ್ಲಿ ಪಾರು ಮಾಡಿದನು. ಅನಂತರ ವಿಷ್ಣುವು ಶಿವನಿಗೆ, ಈ ರಾಕ್ಷಸ ವೃಕಾಸುರನು ತನ್ನ ಪಾಪಕರ್ಮಗಳಿಂದಾಗಿ ಸತ್ತನು ಎಂದು ಹೇಳಿದನು. ತನ್ನ ಪ್ರಭು ಶಿವನ ಮೇಲೆಯೇ ಪ್ರಯೋಗ ಮಾಡಲು ಹೊರಟ ಅವನು ವಿಶೇಷ ಪಾಪಿ ಮತ್ತು ಹೇಸಿಗೆಯ ವ್ಯಕ್ತಿ. ಅನಂತರ ನಾರಾಯಣನು ಶಿವನಿಗೆ ಹೀಗೆ ಹೇಳಿದನು. ಪ್ರಿಯ ಪ್ರಭುವೇ, ಮಹಾತ್ಮರಿಗೆ ತೊಂದರೆಯನ್ನು ಕೊಡುವವನು ಬದುಕಿರಬಾರದು. ಅವನ ಪಾಪಕರ್ಮಗಳಿಂದಲೇ ಅವನು ಸೋಲುತ್ತಾನೆ. ನಿನ್ನ ವಿರುದ್ಧ ಇಂತಹ ಅಪರಾಧವನ್ನು ಮಾಡಿದ ಈ ರಾಕ್ಷಸನ ವಿಷಯದಲ್ಲಿ ಇದು ನಿಜ. ಹೀಗೆ ಎಲ್ಲ ಭೌತಿಕ ಗುಣಗಳನ್ನು ಮೀರಿದ ದೇವೋತ್ತಮ ಪರಮಪುರುಷ ನಾರಾಯಣನ ಕೃಪೆಯಿಂದ ಶಿವನು ಒಬ್ಬ ರಾಕ್ಷಸನ ಕೈಯಿಂದ ಸಾಯುವುದು ತಪ್ಪಿತು. ಈ ಚರಿತ್ರೆಯನ್ನು ಶ್ರದ್ಧಾಭಕ್ತಿಯಿಂದ ಕೇಳಿದವರು ಭೌತಿಕ ಗೋಚುಗಳಿಂದ ಮತ್ತು ತನ್ನ ಶತ್ರುಗಳ ಹಿಡಿತದಿಂದ ನಿಶ್ಚಯವಾಗಿಯೂ ಪಾರಾಗುತ್ತಾರೆ. ಶಿವನನ್ನು ಕಾಪಾಡಿದ್ದು ಎಂಬ 87ನೇ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.